ீபிரமருதிரபுசுரநரீஷ சத்ராத்மகியாஷ்ணோர்வஸ்தமஸ்தகலகுணநிதிசர்வோஷவியபேதருணானந்தோ அவ்யயோ குருரபி பரம சிந்தையே தம் மகாந்தம். இப்பத்தொந்தாயிரம் தமஸ்ய லோகஸ்ய விஹோ ரிரக்ஷிஷு கிரகேவதிருடோசி பவாகிலேஸ்வரா ராஜன்ய ரசஞ்ஞாசுர கோடி சூரிய யூதபைஹி நிர்வியூஹ்யமானாம் நிஹனிஷ்யசே சமு. ஹிந்தாயித்தல சத்வம் த்ரிலோகஸ்திதயே தாகித்தல ஹத்தொம்பத்தினதாவது தத்துவஸ்ய ஜன்மஸ்திதி சம்யமான் விபோ வதந்தியநீஹாத் குணாதவிக்ரியாத் தொயீஸ்வரே பிரம்மணினோ விருத்தியதே ததாஸ்திரயத்வாத் உபசரியசே குணைஹி. அதாகுது அல்ல, அதே தானே ஹிந்தி பூர்த்தி முகுதித்தல, இன்னும் சொல்ப உழுதித்தே, இன்னும் சொல்பித்து த்வேத்வே ஜக எதீதம் ஜகதேகம் அதே ஹேளிதரு. அபீதம் ஏன் ஹேளிதரு, துவாக்கி மூத்திரய கரந்தி தரி அகமேக ஏவ நிஷ்பாட் நிதராம் சகமானோ அபியோத்தாஸ்மி. ஒಂದ್ ಜಗತ್ ಬಂದರೂ ಅಷ್ಟೇ, ಎಷ್ಟ್ ಜಗತ್ ಬಂದರೂ ಅಷ್ಟೇ, ಉಲು ಕಾಲದಲ್ಲಿ ನಾನು ಹೇಗೆ ಕುಟ್ಟಬೇಕು, ಕುಟ್ಟಿ ಹಾಕ್ಬಿಡ್ತೀನಿ ಅಂತ ಪರಮಾತ್ಮ ಹೇಳಿದ. ತ್ರೀಣಿ ತತೋ ಅಧಿಕಾನಿ ವಾ ಜಗಂತಿ, ವಾ ಜಗಂತಿ ಕಿಂ ಕರಂತಿ ಕಿಂ ಕುರುವಂತಿ. ಎಷ್ಟೇ ಜಗತ್ ಅದಂತಾನಂತ ಜಗತ್ತು ಬಂದರೂ ಕೂಡ ಹನುಮಂತೇವರು ಹೇಳೋದಿಲ್ಲ, ಒಬ್ಬರಾವಣ ಅಲ್ಲ, ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂ ಭವೇತ್. ಸಾವಿರಾರು ರಾವಣರು ಬಂದರೂ ನಾನು ಹೊಡೆದಾಗ್ತೀನಿ ಅಂತ ಹೇಳಿದ ಹಾಗೆ, ಒಂದು ಜಗತ್ತಿನ ಜನ ಅಲ್ಲ, ಅನಂತ ಜಗತ್ತಿನ ಜನ ಒಟ್ಟಿಗೆ ಬಂದರೂ ಪರಮಾತ್ಮ ಏನ್ ಮಾಡ್ತಾನೆ, ಅವರು ಕುಟ್ಟಿ ಹಾಕ್ಬಿಡ್ತಾರೆ. ಇದು ದೇವರ ಮಹಿಮೆ. ದ್ವಾವೈ ಜಗತೋ ಜಗತಿ ಅಭ್ಯಾಯತ ಅಭ್ಯಾಯಾತಶ್ಚೇದಪಿ ಪ್ರತಿಯೋದ್ಧಾಸ್ಮಿ ತ್ರಯಃ ತ್ರೀಣಿ ಪ್ರತ್ಯುತ ಅಹಮೇವ ಪ್ರತಿಹನ್ಮಿ ಇತ್ಯಾಹ ಕಲೇ ನಾ ಇತಿ. ನನಗೇನು ಆಗೋದಿಲ್ಲ ಅಲ್ಲ, ನಾನು ಕೊಂದಾಕ್ಬಿಡ್ತೇನೆ ಅಷ್ಟು ಸಾಮರ್ಥ್ಯ ತನ್ನ ಹೇಳ್ತಾರೆ. ಇಲ್ಲೇನು ವೇದದ ವಾಕ್ಯ ಇದೆ, ರಾಮದೇವ ಹೇಳೋ ಮಾತಾದೇನೆ. ವಿಭೀಷಣ ಬಂದಾಗ ವಿಭೀಷಣ ಅಕಸ್ಮಾತ್ ಅವನು ರಾವಣನ ತಮ್ಮ, ಇದು ಯುದ್ಧ ಕಾಲ, ಒಳ್ಳೆ ಟೈಮ ಕೈ ಕೊಟ್ಬಿಟ್ರೆ ಅವ ರಾಮದೇವ ಕೈ ಕೊಟ್ಟರೆ ಕೊಡ್ಲಿ ಏನು ಗೊತ್ತ ಅವನಿಂದ, ಅವನು ರಾವಣ ಅಕಸ್ಮಾತ್ ವಿಭೀಷಣ ಏನಾದರೂ ಹೇಳಿ ನಮಗುಟ್ಟು ಬಿಟ್ಟುಕೊಟ್ಟು ರಾವಣನ ಉಪಯೋಗ ಮಾಡಿಕೊಂಡು ನಾವು ಹೊಡೆದಾಕ್ಬಿಟ್ರೆ ಅಂತ ಯೋಚನೆ ಮಾಡಬೇಡಿ. ಬ್ರಹ್ಮಾದಯ ಸುರಗಣಾ ಸಹ ದೈತ್ಯಮರ್ತ್ಯಾ ಸರ್ವೇ ಸಮೇತ್ಯ ಮಮ ಅಂಗುಲಿ ಚಾಲನೇಪಿ ನೇಶಾಹ. ಈ ರಾವಣ ಬಿಟ್ಟುಬೇಡ, ವರ ಕೊಟ್ಟ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಒಟ್ಟಾಗಿ ಬಂದು ನನ್ನ ಮುಂದೆ ನಿಂತ್ಕೊಂಡ್ರು ಕೂಡ ನನ್ನ ಬೆರಳು ಅಲ್ಲಾಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ. ಮಮ ಅಂಗುಲಿ ಚಾಲನೇಪಿ ನೇಶಾಹ, ಅಂದಮೇಲೆ ರಾವಣ ಯಾವ ಲೆಕ್ಕ ಅಂತ, ಅದೇ ವೇದದ ಅರ್ಥ, ವೇದದ ಮಾತು ಅಲ್ಲಿ ಬಂದಿದೆ. ಅದನ್ನೇ ದಾಸರು ಬರಿಬೇಕಾದ್ರೆ ಉಲುಕಲ ಧಾನ್ಯಗಳ ಹಡಿವಂದದಲ್ಲಿ ಸಂಹರಿಪ ಅಂದ್ರೆ ಕೊಂದು ಬಿಡ್ತೇನೆ ಅಂತ ಹೇಳ್ತಾರೆ. ಸಂಹರಿಪ ಅನ್ನೋ ಪದ ಇಡುತ್ತ. ಪರ್ಷಾನ್ ಧಾನ್ಯಾನಿ ಕುಲಿತ್ತಾದೀನಿ ಖಲೇ ನಾ ಖಲೇ ನಾ ಉಲು ಖಲೆ ಇವ ಖಲೆ ನಾ ಅಂತಿದೆ. ವೇದಗಳಲ್ಲಿ ನಾ ಶಬ್ದಕ್ಕೆ ಸಾಮಾನ್ಯವಾಗಿ ಇವ ಅಂತ ಅರ್ಥ, ವೇದಗಳಲ್ಲಿ ಮಾತ್ರ, ಇದರಲ್ಲಲ್ಲ. ವೇದಗಳಲ್ಲಿ ಮೃಗಮ್ನ ಅಂತ ಹೇಳಿದ್ರೆ ಮೃಗ ಇವ, ಇಲ್ಲಿ ಕಲೇನ ಅಂತ ಹೇಳಿದ್ರೆ ಕಲೂ ಕಲೆ ಇವ ಉಲೂಕಲ ಉಲೂಕಲ ಅಂದ್ರೆ ವರಳು, ಇಲ್ಲಿಲ್ಲ ವರಳು ಅಂತಾನೆ ಅರ್ಥ. ಭೂರಿಣಿ ಶತ್ರುಭೂತಾನಿ ಜಗಂತಿ ಪ್ರತಿ ಹನ್ಮಿ ಹನಿಷ್ಯಾಮಿ ತ್ವದ್ವಚನ ಶಕ್ತ್ಯಭಾವೇಪಿ ತವ ದುರ್ಭಗ ಜೀವಾಭೇದ ವಚನೇನ ತ್ವಾಂ ನಿಂದಂತೀತಿ ತತ್ರ ಕಿಮಿತಿ. ಇಷ್ಟೆಲ್ಲ ಇದ್ರೂ ಕೂಡ ಅಯೋಗ್ಯರು ದುರ್ಭಗ ಜೀವ ಅಭೇದ ಪ್ರವಚನೇನ, ಕೆಟ್ಟ ಜೀವ ದೇವರಿಗೆ ಕಂಪೇರ್ ಮಾಡಿದ್ರೆ ಪರಮಾತ್ಮೆಯಲ್ಲಿ ಜೀವರಿಲ್ಲ, ಅವನ ಜೊತೆಗೆ ಐಕ್ಯ ಹೇಳ್ತಾರಲ್ಲ ಅದು ಎಂಥವರು ಅಂದರೆ ತಿಳುವಳಿಕೆ ಇಲ್ಲದವರು ಅಂತ ಹೇಳಿದ. ಶತ್ರವೋ ಮಾಂ ಮಾಂ ಕಿಂ ಇತಿ ನಿಂದಂತಿ ಸರ್ವಗುಣಾಕರತ್ವೇನ ದೋಷಲೇಶ ಸ್ಪರ್ಶ ಅಭಾವ. ಯಾವಾಗ ದೋಷ ಇದ್ದವ್ರನ್ನ ಬೈದರೆ ಅರ್ಥ ಇದೆ, ದೋಷ ಇಲ್ಲದವ್ರನ್ನ ಬೈದರೆ ದೋಷ ಇಲ್ಲದವ್ರನ್ನ ಬೈಯೋದೇ ಒಂದು ದೊಡ್ಡ ದೋಷ. ದೇವರಲ್ಲಿ ದೋಷದ ಹೆಸರು ಕೂಡ ಇಲ್ಲ. ದೋಷಲೇಶ ಸ್ಪರ್ಶ ಅಭಾವ ಚಿಂತಾ ಸಂತಾಪ ಲೇಪೋದ್ಭವ ವೃತಿ ಮುಖರಾಶೇಷ ದೋಷಾತಿ ದೂರಂ. ದೋಷ ಅಸ್ಪೃಷ್ಟ ದೋಷ ಗಂಧಾಯ, ದೋಷದ ಲವಲೇಶನು ದೇವರಲ್ಲಿಲ್ಲ ಅಂತ ದೋಷಾರೋಪಣೆ ಮಾಡಿದ್ರೆ ಏನು ಮಾಡಬೇಕು. ಸತೋ ದೋಷಾಭಾವೇಪಿ ಬಲಾದಪಾಯ ಅಪಯಂತಿ ಇದು ತತ್ರ ಅನಿಂದ್ರಾಯಿ ಅಸಮರ್ಥ ಇತ್ಯರ್ಥ. ಅಸಮರ್ಥ ಜನ ತಿಳ್ಕೊಳ್ಳೋ ಶಕ್ತಿ ಇಲ್ಲ, ಕೈಲಾಗದ ಜನ ತಮ್ಮ ದೋಷನ ಅಂತ ಅರ್ಥ ಮಾಡಿಕೊಂಡ್ರೆ ನನ್ನ ಮೇಲೆ ದೋಷ ಆರೋಪಣೆ ಮಾಡ್ತಾರೆ. ತದುಕ್ತ ಪ್ರವಿಷ್ಟತ್ವಾ ಶರೀರೇಶು ಜೀವಯೇ ವೇತಿ ದುರ್ಧಿಯ. ದೇಹದೊಳಗೆ ಜೀವ ಇದ್ದಾರೆ, ಜೀವನೊಳಗೆ ದೇವರು ಪ್ರವೇಶ ಮಾಡ್ತಾನೆ ಅಂತ ಹೇಳ್ತಿರ್ತಾನೆ. ಹಾಗಿದ್ರೆ ಜೀವನಂತ ಅವನು ದುಃಖಿಯಾಗಲಿ. ದೇಹದೊಳಗಿರೋ ಜೀವ ದೇಹಕ್ಕಾದ ವಿಕಾರಗಳನ್ನು ತಾನು ಅನುಭವನದಿಂದಾಗಿ ತಂದು ಅಂತ ಹೇಗೆ ತಿಳ್ಕೊತಾನೋ ಜೀವನೊಳಗಿರೋ ದೇವರು ಕೂಡ ಏನು ತಿಳ್ಕೊಳ್ಳಿ, ದುಃಖಕ್ಕೊಳಗಾಗಲಿ ಅಂತ ಆರೋಪ ಮಾಡ್ತಾನೆ. ಅವನಿಗೆ ಏನು ಗೊತ್ತಾಗೋದಿಲ್ಲ, ಪರಮಾತ್ಮನ ಸಾಮರ್ಥ್ಯ ಗೊತ್ತಿಲ್ಲ. ಜೀವರ ದೇಹದೊಳಗೆ ಜೀವ ಇದ್ದಾಗ ಜೀವನಿಗೇನು ಶಕ್ತಿ ಇಲ್ಲ, ದೇಹಕ್ಕಾದದ್ದನ್ನು ತನಗಲ್ಲ ಅಂತ ತಿಳ್ಕೊಳ್ಳೋ ಶಕ್ತಿ ಅವನಿಗಿಲ್ಲ, ಅಭಿಮಾನಕ್ಕೊಳಗೆ ಮರೆತು ಬಿಡ್ತಾನೆ. ಒಳಗಿರೋ ದೇವರು ಏನು ಮಾಡ್ತಾನೆ, ಅವನಂತೆ ಆಗೋದಿಲ್ಲ. ಸರ್ವಂತ ಒಳಗಿದ್ರೂ ಕೂಡ ಪರಮಾತ್ಮ ತಾನು ತಾನಾಗೇ ಇರ್ತಾನೆ, ಇದು ಅವನಿಗೆ ಅರ್ಥ ಆಗೋದಿಲ್ಲ. ಅದು ದೇವನು ದುಃಖಿ ಆಗಲಿ, ದೇಹದೊಳಗಿರೋ ಜೀವ ದುಃಖಿ ಆಗೋದಾದರೆ ಜೀವನೊಳಗಿರೋ ದೇವನು ದುಃಖಿ ಆಗಲಿ ಅಂತ ಆರೋಪ ಮಾಡ್ತಾನೆ. ಹೇಳಲಿಲ್ಲ, ಇಬ್ಬರು ನೀರಲ್ಲಿ ಬಿದ್ದರು, ಒಬ್ಬನು ಮುಳಿದ ಸತ್ತೋದು, ಇನ್ನೊಬ್ಬರು ಹಾಗೆ ಅವನೇ ಸತ್ತೋಗ್ತಾನೆ ಅಂತ ತಿಳ್ಕೊಂಡ. ಅಯ್ಯೋ ಈ ಮೇಲೆ ಬಂದ್ಬಿಟ್ಟೆ, ಎದ್ಬಿಟ್ಟವ್ ಯಾಕೆ ಏನಿದೆ, ಇವನಿಗೆ ಈಜು ಬರಲಿಲ್ಲ, ಅವನಿಗೆ ಈಜು ಬರುತ್ತೆ. ಸೊ ದೇಹದಲ್ಲಿರೋದು ಈಜು ಬಂದ ಹಾಗೆ, ದೇಹದಲ್ಲಿ ಸರಿಯಾಗಿ ಬದುಕೋನಿಗೆ, ಕಾಮಕ್ರೋಧ ಬಿಟ್ಟು ಬದುಕೋನಿಗೆ ಏನು ಬಂದ ಹಾಗೆ ಲೆಕ್ಕ, ಈಜು ಬಂದಿದ್ದ ಹಾಗೆ. ಇಲ್ಲೋದ್ರೆ ಸುಮ್ಮನೆ ದೇಹದಲ್ಲಿ ಬಂದು ಏನಾಗ್ಬಿಡ್ತಾರೋ ಅವರು, ಈಜು ಮುಳಿದು ಹೋದ ಲೆಕ್ಕ. ಸೊ ದೇಹ ಬಂಧಕನ ಹೌದು, ತಾರಕನ ಹೌದು. ನೀರಲ್ಲಿ ಮುಳುಗಿದ ಮೇಲಕ್ಕೆ ಅವಳು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟ, ಇನ್ನೊಬ್ಬನು ಅವ್ನು ಮುಟ್ಟಿದ್ರೆ ಸ್ನಾನ ಮಾಡೋಕ್ಕಾಗ ತಕ್ಕೊಂಡಿವೆ, ಹೆಣ ಆಗಿಬಿಟ್ರೆ ಇವ್ನು ಮುಟ್ಟಿದ್ರೆ ಉಳಿದು ಸ್ನಾನ ಮಾಡ್ಬೇಕಲ್ಲ, ಆ ರೀತಿ ಆಗಿಬಿಡುತ್ತೆ. ಅಂದರೆ ಉಪಯೋಗಕ್ಕೆ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನು ಈಜು ಬಂದರೆ ನೀರಲ್ಲಿ ಬಿಡೋದು ಗುಣ, ನೀರು ಬರದೇ ಹೋದರೆ ಈಜು ಬೀಳೋದು ದೋಷ. ದೇವರು ಹಾಗಿದ್ದಾನೆ, ನಮ್ಮದೊಳಗೆ ಇದ್ದರೂ ಕೂಡ ನಮ್ಮ ಯಾವ ವಿಕಾರನೂ ದೇವರಿಗೆ ಆಗದಂತೆ ಇದ್ದಾನೆ. ಜೀವನಿಗೆ ದೇಹದೊಳಗೆ ವಿಕಾರ ಜ್ಞಾನಿಗಳು ಮಾತ್ರ ಏನು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಲೇಪ ಬರೋದಿಲ್ಲ, ಬಿಟ್ಟಿರ್ತಾರೆ. ಆದ್ದರಿಂದ ಅವ್ರಿಗೆ ಏನಾಗೋದಿಲ್ಲ, ಸುಖ ದುಃಖೇ ಸಮಯ ಸುಖ ದುಃಖೇ ಸ್ವನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ, ಎರಡರ ಬ್ಯಾಲೆನ್ಸ್ ಮಾಡೋಕ್ಕೆ ಬರುತ್ತವೆ. ಇದಂ ಜಗತ್ ಸರ್ವ ಮತ ಈದೃಶಾನಿ ಭೂರಿಣಿ ಮಾಮ. ಈಜು ಬಂದ ಮೇಲೆ ನೀರಿನ ಆಳ ಕೌಂಟ್ ಆಗೋದೇ ಇಲ್ಲ, ನೀರು ಎಷ್ಟು ಆಳ ಇದ್ರೂ ಅಷ್ಟೇ. ನೀವು ಒಳಗೆ ಹೋಗೋದೇ ಇಲ್ಲ, ಅವನು ಏನು ಮಾಡ್ತಾನೆ, ಆರಾಮ ತೇರ್ಕೊಂಡಿರ್ತಾನೆ. ನೀರಿನ ಆಳ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಇವನ್ನಾದ್ರೆ ಬರೀ ಬಿಡು, ತೊಟ್ಟೆಯಲ್ಲಿ ಬಿದ್ದು ಮಗು ಸಾವು, ತೊಟ್ಟೆಯಲ್ಲಿ ಬಿದ್ದು ಸಾವು, ಸಮುದ್ರದಲ್ಲೂ ತೇಲ್ಕೊಂಡು ಹೋಗ್ತಾನೋ. ಆದ್ದರಿಂದ ಸಂಸಾರ ಸಮುದ್ರದಲ್ಲೂ ತೇಲ್ತಾ ಇರ್ತಾನೆ, ಇವನಿಗೆ ಆ ಶಕ್ತಿ ಇರೋದಿಲ್ಲ. ಇದಂ ಜಗತ್ ಸರ್ವಥ ಸರ್ವಮಥ ಈ ದೃಶಾನಿ ಹೇಳ್ತಾರೆ. ಮನ್ಯಂತೆ ಪ್ರವಿಷ್ಟತ್ವ ಶರೀರೇಶು ಜೀವ ಏ ವೇತಿ ದುರ್ಧಿಯ, ದೇಹದೊಳಗೆ ಜೀವ ಪ್ರವೇಶ ಮಾಡ್ತಾನೆ. ಜೀವ ಜೀವನ ದೇಹ ಅವನು ಜೀವನೇ ಅಂತ ಯಾಕೆ ತಿಳ್ಕೊಬಾರ್ದು. ಸರ್ವಮಥೇ ದೃಶಾನಿ ಮನ್ಯಂತೆ ಪರಮಾತ್ಮಾನಂ ನ ತನ್ಮತ ಮನೋರಜೇತ್ ಅಂತ ಮೂರ್ಖರ ಮತವನ್ನು ಹಿಡಿಬಾರ್ದು. ವೇದವಾದ ವಿರೋಧಿತ್ವ ತನು ಯಾತ ತಮೋ ವಿಷೇತ್, ವೇದವಾದ ವಿರೋಧಿತ್ವ, ವೇದವಾದಕ್ಕೆ ವಿರುದ್ಧವಾದ ವಾದ ಇದೆ. ಏನು, ದೇಹದೊಳಗಿರೋ ಜೀವನಂತೆ ದೇವರ ದೇವರು ಕೂಡ ಆಗಲಿ ಅನ್ನೋ ವಾದ ವೇದ ವಿರುದ್ಧವಾದ ವಾದ. ತಮೋ ವಿಷೇತ್, ಅದರ ಫಲ ಏನು ಅಂದರೆ ಅನುಯಾತಃ ತಮೋ ವಿಷೇತ್, ಯಾರಿದ ಫಾಲೋ ಮಾಡ್ತಾರಲ್ಲ ಅವರು ತಮಸ್ಸಿಗೆ ಹೋಗ್ತಾರೆ. ಫಾಲೋಯರ್ಸೆ ತಮಸ್ಸಿಗೆ ಹೋದರೆ ಫೌಂಡರು ಮಹಾ ತಮಸ್ಸಿಗೆ ಹೋಗ್ತಾನೆ ಅಂತ. ಅದಕ್ಕೆ ಅನುಯಾತಃ ತಮೋ ವಿಷೇತ್ ತಮ, ಅದೇ ಅಧ್ಯಯನೈವ ನಿಯಮಾನ ಯಥಾಂತಃ ಅಂತಾರಲ್ಲ ಹಾಗೆ. ತತಃ ಪರ್ಯಂಕ ಶಯನ ಅಹ ವಿಷ್ಣು ಸನಾತನಃ, ಪರ್ಯಂಕ ಶಯನ ಆದ ವಿಷ್ಣು ಶೇಷ್ಯಾದ ವಿಷ್ಣು ಹೇಳ್ತಾ ಇದ್ದಾನೆ. ಇದಂ ಜಗತ್ ಸರ್ವ ಮಥೇ ದೃಶಾನಿ ಭೂರಿಣಿ ವಾ ಮಾಮಭಿಯಂತಿ ಸಂಖ್ಯೆ. ಇದಂ ಜಗತ್ ಸರ್ವ ಮಥ ಈದೃಶಾನಿ, ಈ ಜಗತ್ತು ಇಂಥ ಎಷ್ಟು ಭೂರಿಣಿ ಇಂಥ ಜಗತ್ತುಗಳು ನನ್ನನ್ನು ಸಂಖ್ಯೆ ಯುದ್ಧದಲ್ಲಿ ಎದುರಿಸಿದರೂ ಕೂಡ ಧಾನ್ಯಾನಿ ಯದ್ವತ್ ಖಳಗಾನಿ ಮರ್ತ್ಯ ಸಂಚೂರ್ಣ ಐಷ್ಯಾಮ್ಯಹಮೇಕ ಏವ, ಧಾನ್ಯಗಳನ್ನು ಹೇಗೆ ಮರ್ತ್ಯ ಒಬ್ಬ ಮನುಷ್ಯ ಕುಟ್ಟಿ ಹಾಕಬೇಕು ಆ ಕುಟ್ಟಿ ಹಾಕ್ತೇನೆ ಇತಿ ಇತ್ಯಾದಿ ಬ್ರಹ್ಮಾಂಡೆ. ಬ್ರಹ್ಮಾಂಡ ಪುರಾಣದ ವಾಕ್ಯ ಆಚಾರ್ಯ ಕೋಟ್ ಮಾಡಿದೆ, ಅರ್ಥ ಕೊಡತಕ್ಕಂಥ ವಾಕ್ಯ ಅದು. ತರ್ಹಿ ನಿಂದಾಫಲಂ ಕಿಮಿತಿ ಅಶ್ಯಾಪಿ ಏತದೇವ ಉತ್ತರ ಮಹ ಅವ್ಯಕ್ತಂ ಇದೆ. ಮತ್ತು ನಿಂದೆ ಮಾಡ್ಕೊಂಡು ಹೋಗ್ತಾರಲ್ಲ ಅವರಿಗೇನು ಫಲ ಅಂದರೆ ಅವರಿಗೆ ಅದೇ ಫಲನೇ, ದುಷ್ಫಲ ಅವರಿಗೆ. ಅವ್ಯಕ್ತಂ ಅಪ್ರಕಾಶ ಲಕ್ಷಣಂ, ಅವ್ಯಕ್ತವಾದ ಲೋಕಕ್ಕೆ ಹೋಗ್ತಾರೆ ಅಂದರೆ ವ್ಯಕ್ತಿ ಅಂದರೆ ಬೆಳಕು, ಅವ್ಯಕ್ತ ಅಂದರೆ ಬೆಳಕಿಲ್ಲದ್ದು ಕತ್ತಲೆ, ಅಂದಂದಮಸ್ಸಿ ಹೋಗ್ತಾರೆ ಅಂತ ಅರ್ಥ. ವೇದ ವಚನ ಉಪಾದತ್ತೇ ಬ್ರಹ್ಮ ವೈವರ್ತೆ ಚಾ, ಇನ್ನೊಂದು ಆಚಾರ್ಯ ಇನ್ನೊಂದು ಪ್ರಮಾಣ ಕೋಟ್ ಮಾಡ್ತಾರೆ ಇದು ವ್ಯಾಖ್ಯಾನ ಮಾಡಬೇಕಾದ್ರೆ. ಐಕಾತ್ಮ್ಯ ಜ್ಞಾನತೋ ಯಾಂತಿ ತಮಃ ಇತಿ, ಐಕಾತ್ಮ್ಯ ಜ್ಞಾನ ಏನು ಮಾಡುತ್ತದೋ ತಮಸ್ಸಿ ಸಾಧನ ಆಗುತ್ತೆ. ಭೇದ ಜ್ಞಾನಸ್ಯ ಕಿಂ ಫಲಮಿತ್ಯಸ್ಯ ಅಪಿ ಇದಮೇವ ಉತ್ತರಮಿತ್ಯಾಹ ವ್ಯಕ್ತವಿತಿ. ತರ್ಹಿ ಭೇದ ಜ್ಞಾನಸ್ಯ ಕಿಂ ಫಲಂ, ಭೇದ ಜ್ಞಾನಕ್ಕೆ ಏನು ಫಲ, ಅಭೇದ ಜ್ಞಾನಕ್ಕೆ ತಮಸ್ ಫಲ, ಭೇದ ಜ್ಞಾನಕ್ಕೆ ಏನು ಫಲ ಅಂದರೆ ಮುಕ್ತಿನೇ ಫಲ. ನೀವು ಏಗತಾಂಜನಂ ನಿರ್ದೋಷ ಭೇದ ಜ್ಞಾನಂ ಮುಕ್ತಿ ಸಾಧನಂ ಉಪಾದದ, ಮುಕ್ತಿಗೆ ಸಾಧನ ಅಂತ ಹೇಳ್ತಾ ಇದ್ದೀವಿ. ದೇವರು ಜೀವ ಒಂದೇ ಅಂತ ತಿಳ್ಕೊಳ್ಳೋದು, ಅದು ಏಕಾತ್ಮ, ದೇವರು ಒಂದೇ ಆತ್ಮ, ಜೀವ ದೇವ ಇಬ್ಬರು ಅಂತ ತಿಳ್ಕೊಂಡ್ಬಿಟ್ರೆ ಅದು ಮನ ಸಮಸ್ಯೆಗೆ ಕಾರಣ. ಭೇದಾತ್ ಪರಂ ಪದಂ ಸ್ವಾತಂತ್ರ್ಯ ಪಾರತಂತ್ರ್ಯಾದಿ ಜ್ಞಾನಂ ಭೇದ ದೃಶಿರ್ಭವೇ, ಭೇದಾತ್ ಪರಂ ಪದಂ, ಭೇದ ಜ್ಞಾನದಿಂದ ಪರಮ ಪದವಿ ಉಂಟು. ಸ್ವಾತಂತ್ರ್ಯ ಪಾರತಂತ್ರ್ಯಾದಿ ಜ್ಞಾನಂ ಭೇದ ದೃಶಿರ್ಭವೇ, ಭೇದ ಜ್ಞಾನ ಅಂದ್ರೇನು, ದೇವರು ಜೀವ ಇಬ್ಬರು ಬೇರೆ ಬೇರೆ ಅಂತ ತಿಳ್ಕೊಂಡ್ರೆ ಅದ್ವೈತ ಜ್ಞಾನ ಅಲ್ಲ. ದೇವರು ಬೇರೆ ಸ್ವತಂತ್ರ, ಇವರು ಬೇರೆ ಅಸ್ವ ಅದನ್ನು ತಿಳ್ಕೊಬೇಕು. ಬರೀ ಬೇರೆ ಅಂದ್ಬಿಟ್ರೆ ಬ್ರಹ್ಮವಾಯುಗಳು ಬೇರೆ ಈಕ್ವಲ್ ಅವರು, ಬೇರೆ ಅಂದ ಮಾತ್ರಕ್ಕೆ ಏನಾಗಲಿಲ್ಲ, ಉತ್ತಮ ಅಂತ ಆಗಬೇಕಾಗಿಲ್ಲ. ಸೊ ಸ್ವತಂತ್ರತ್ವೇನ ಭೇದನಾಗಿದ್ದಾನೆ ಅಂದರೆ ಸರ್ವೋತ್ತಮನಾಗ್ತಾನೆ. ಜಸ್ಟ್ ಡಿಫರೆಂಟ್ ಬೇರೆ, ಟೋಟಲಿ ಡಿಫರೆಂಟ್ ಬೇರೆ. ಜಸ್ಟ್ ಡಿಫರೆಂಟ್ ಇದೆ, ಹಾಲು ಎರಡು ಹಾಲಿವೆ, ಈಗ ಒಂದು ಹಸುವಿನ ಹಾಲು ಎಮ್ಮೆ ಹಾಲು, ಎರಡು ಏನವು ಡಿಫರೆಂಟು. ಹಾಲೆ ಆದರೂ ಕೂಡ ಏನವು ಡಿಫರೆಂಟು. ಇದು ಅಭಿಷೇಕಕ್ಕೆಲ್ಲ ಬರೋದಿಲ್ಲ ಎಮ್ಮೆ ಹಾಲು, ಅದು ಬರುತ್ತೆ. ಆದರೆ ಹಾಲು ಫಾರಿಡ್ ಹಾಲು ಅವೇನವು ಆಪೋಸಿಟ್ಲಿ ಡಿಫರೆಂಟು, ಬರೀ ಡಿಫರೆಂಟ್ ಅಲ್ಲ ಆಪೋಸಿಟ್ಲಿ ಡಿಫರೆಂಟು. ಅದು ಅರ್ಥವಾಗೋದು ದೇವರು ಜೀವರು ಆಪೋಸಿಟ್ಲಿ, ಸ್ವಾತಂತ್ರ್ಯ ಇದೆ ಅಸ್ವಾತಂತ್ರ್ಯ ಇದೆ. ಅದು ಅರ್ಥ ಮಾಡಿಕೊಂಡು ಬರೀ ಡಿಫರೆನ್ಸ್ ಹೇಳಿದರೆ ಅದು ದ್ವೈತ ಮತ ಅಲ್ಲ. ಅರ್ಥ ಆಯ್ತು? ಈಗ ಬರೀ ಡಿಫರೆನ್ಸ್ ಹೇಳಿದರೆ ದ್ವೈತ ಮತ ಅಂತ ಕರಿಬಾರದು. ಸ್ವತಂತ್ರ ಅಸ್ವತಂತ್ರ, ಸ್ವತಂತ್ರ ಅಸ್ವತಂತ್ರ ಅಂಚ ದ್ವಿವಿಧಂ ತತ್ವ ಮಿಶ್ರ, ಅದು ದ್ವೈತ ಮತನೇ ಹೊರತು ಜಸ್ಟ್ ಡಿಫರೆನ್ಸ್ ದ್ವೈತ ಮತ ಅಲ್ಲ. ಏನು ಏನು ಇವಾಗ ಎಲ್ಲರೂ ದ್ವೈತಿಗಳೇ, ಅದ್ವೈತಿ ಬಿಟ್ಟು ಉಳಿದರೆಲ್ಲ ದ್ವೈತಿಗಳೇ. ಅದರಲ್ಲಿ ಎಂಥ ದ್ವೈತಿಗಳು ಅಂತ ಕೇಳಿದರೆ ಇಂಥ ದ್ವೈತಿಗಳು, ದೇವರನ್ನ ಜಸ್ಟ್ ಗ್ರೇಟ್ ಒಬ್ಬರು ಕೆಲವರು, ಈಕ್ವಲ್ ಅನ್ನೋದು ಕೆಲವರು, ರಾಜನಂತೆ ಗ್ರೇಟ್ ಅಂತ ಕರೆಯೋರು ಕೆಲವರು. ಆದರೆ ಬಿಂಬ ಪ್ರತಿಬಿಂಬ ಭಾವ ಕೊಟ್ಟು ಬಿಂಬದಂತೆ ಗ್ರೇಟ್ ಅಂತ ಹೇಳೋದು ಆಚಾರ ಒಬ್ಬರೇ. ಆದ್ದರಿಂದ ಬರೀ ಭೇದ ಹೇಳಿದರೆ ದ್ವೈತ ಮತ ಅಲ್ಲ, ಈ ಭೇದ ಹೇಳಿದರೆ ಮಾತ್ರ ದ್ವೈತ ಮತ. ತತ್ವಸ್ಯ ಜನ್ಮ ಸ್ಥಿತಿ ಸಂಯಮಾನ್ ವಿಭೋ ವದಂತಿ ಅನೀಹಾತ್ ಅಗುಣಾದ ಅವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ ತದಾಶ್ರಯತ್ವಾತ್ ಉಪಚರ್ಯ ಸೇ ಗುಣೈ. ಇನ್ನೊಂದು ವರ್ಣನೆ ಮಾಡಿ ಮುಂದುವರಿಸ್ತಾನೆ ಸ್ತೋತ್ರನ. ಅಸ್ಯ ಅಸ್ಯ ಜಗತಃ, ಈ ಜಗತ್ತಿಗೆ ಸ್ಥಿತಿ ಜನ್ಮಸ್ಥಿತಿ ಸಂಯಮಾನ್ ತ್ವತ್ತಃ, ಜನ್ಮ ಸ್ಥಿತಿ ಸಂಯಮ ಆಗ್ತಾರೆ ಯಾರಿಂದ, ನಿನ್ನಿಂದ. ಸೃಷ್ಟಿ ಸ್ಥಿತಿ ನಿಯಮನ ಇತ್ಯಾದಿಗಳಾಗ್ತಿ. ಹೇ ವಿಭೋ ನಾರಾಯಣ ಕೃಷ್ಣ, ನಿನ್ನಿಂದನೇ ಜಗತ್ತಿಗೆ ಜನ್ಮಸ್ಥಿತಿ ಸಂಯಮವಾಗಿ ಆಗ್ತಿರೋದು ಅಂತ ವದಂತಿ ಜ್ಞಾನಿಗಳು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅಂಥವನು ಅನೀಹಾತ್ ಅಗುಣಾತ್ ಅವಿಕ್ರಿಯಾತ್ ತ್ವತ್ತಃ. ನೀನು ಅನೀಹ, ಅನೀಹ ಅಂದ್ರೆ ಏನೋ ಪ್ರಯೋಜನವನ್ನು ಅಪೇಕ್ಷೆ ಇಲ್ಲದೆ ಮಾಡೋ, ಈಹ ಅಂದರೆ ಪ್ರಯೋಜನದ ಅಪೇಕ್ಷೆ. ಅನೀಹಾತ್ನ ಪ್ರಯೋಜನವತ್ವಾತ್, ಇಷ್ಟೆಲ್ಲ ಪರಮಾತ್ಮ ಸೃಷ್ಟ್ಯಾದಿಗಳನ್ನು ಮಾಡ್ತಾ ಏನು ಪ್ರಯೋಜನ ಅಂದರೆ ಏನು ಪ್ರಯೋಜನ ಅವನಿಗೆ ಆಗಬೇಕಾಗಿಲ್ಲ. ಅಗುಣಾತ್ ಪ್ರಕೃತಿ ಗುಣರಹಿತನಾದವನು ಪರಮಾತ್ಮ. ಎರಡನೇದು ಅವಿಕ್ರಿಯಾತ್, ನಮ್ಮಂಥ ಕ್ರಿಯೆ ದೇವರಿಗಿಲ್ಲ, ನಮ್ಮ ಕ್ರಿಯೆ ಎಲ್ಲ ಎಂಥದ್ದು ಲಿಮಿಟೆಡ್ಡು ಪರತಂತ್ರವಾದ್ದು, ದೇವರಿಗೆ ಅದಿಲ್ಲ. ಆವಾಗ ಒಂದು ಪ್ರಶ್ನೆ ಬಂತು, ಅಲ್ಲ ಹುಟ್ಟನ್ನು ಮಾಡ್ತಾನೆ ಅಂದರೆ ಸರಿ, ಸಾವನ್ನು ಮಾಡ್ತಾನೆ ಅಂದರೆ ಸರಿ, ಹುಟ್ಟು ಸಾವು ವಿರುದ್ಧ ಪದಾರ್ಥಗಳು, ಅವನ್ನೆಲ್ಲ ಹೇಗೆ ಮಾಡ್ತಾನೆ ಒಬ್ಬನೇ ಅಂತ ಕೇಳಿದರೆ, ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ. ಮನುಷ್ಯರಿಗೆ, ಸಾಮಾನ್ಯ ಮನುಷ್ಯರಿಗೆ ಇದು ಸಾಧ್ಯ ಇಲ್ಲ. ಧೃತರಾಷ್ಟ್ರನ ಏನು ಸಾಧ್ಯ ಆಗಲಿಲ್ಲ, ದುರ್ಯೋಧನ ಹೊಡೆದಾಕು ಅಂದರೆ ಹೇ ಸಾಧ್ಯ ಆಗಲಿಲ್ಲ ಅವನಿಗೆ. ಏನು ಅಪ್ಪ ಹ್ಯಾಕ್ ಕೊಡಲಿ ಅಂತ ಹೇಳಿದ ಅವನಿಗೆ, ಎರಡು ಅವನ ಹುಟ್ಟಿಸಿದವನಿಗೆ ಏನು ಇಷ್ಟ ಬರೋದಿಲ್ಲ, ಸಾಯಿಸೋದಕ್ಕೆ ಮನಸ್ಸು ಬರೋದಿಲ್ಲ. ಒಂದು ಮಾತಿದೆ, ವಿಷವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಚೇತ್ತು ಅಸಾಂಪ್ರತಂ. ತಾನು ಕಷ್ಟಪಟ್ಟು ಬೆಳೆಸ್ತಾ ನೋಡಿದೆ ವಿಷವೃಕ್ಷ ಅದು, ಆಮೇಲೆ ಏನಾಗುತ್ತಂತ ಅವನಿಗೆ ಕೊಲ್ಲುವ ಕತ್ತಸ ಮನಸ್ಸು ಬರೋದಿಲ್ವಂತೆ. ಈಗ ನಾನು ಬೆಳೆಸಿದ್ದು, ತಾನು ಬೆಳೆಸಿದ ವೃಕ್ಷದ ಬಗ್ಗೆ ಎಷ್ಟು ಅಭಿಮಾನ ಇದ್ದಾಗ ಕೆಲವರು ಇರ್ತಾರೆ, ಬದನೆಕಾಯಿ ಮನೆಯಲ್ಲಿ ಬಿಟ್ಟಿದ್ದೆ ತಿಂದುಬಿಡ್ತಾರೆ, ಯಾಕೆ ಮನೆಯಲ್ಲಿ ಬಿಟ್ಟಿದ್ದು ಬೇಸಾಗಿಬಿಟ್ರೆ ಕಷ್ಟ, ಇನ್ನೊಬ್ಬರು ಕೊಟ್ಟಿದ್ದಲ್ಲ. ಆ ಥರ ಅಭಿಮಾನ ಬರ್ತಿದ್ದಾಗ ಮನುಷ್ಯನಿಗೆ ವಿಷವೃಕ್ಷನೂ ಕೂಡ ಕತ್ತಸಕ್ಕೆ ಇಷ್ಟಪಡೋದಿಲ್ಲ ಅಂದಮೇಲೆ ಇನ್ನು ಒಳ್ಳೆ ವೃಕ್ಷ ಕಷ್ಟಪಡ್ತಾನ? ಆ ದೇವರು ಮಾತ್ರ ಬ್ರಹ್ಮಾದಿ ಎಲ್ಲರನ್ನೂ ಪರಮಾತ್ಮ ಇವತ್ತು ಪಡೆಯ ಕಾಲದಲ್ಲಿ ಏನು ಮಾಡ್ತಾನೆ, ನಾಶ ಮಾಡಿಬಿಡ್ತಾನೆ. ಹೇಗೆ ಸಾಧ್ಯ ಅಂದರೆ ನಮ್ಮಂಥ ಸೃಷ್ಟಿಯಲ್ಲ ದೇವರು. ತ್ವಯೀಶ್ವರಿ ಬ್ರಹ್ಮಣಿ ನೋ ವಿರುದ್ಧತೆ, ಉಳಿದವರಿಗೆ ಆದರೆ ಅದಕ್ಕೆ ಜನ ಅರ್ಥ ಮಾಡ್ಕೊಂಡ್ಬಿಟ್ರು, ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ಶಿವ, ಯಾಕೆ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅದು ಇಲ್ಲಿ ಇಂಪಾಸಿಬಲ್. ಹುಟ್ಟಿದವನು ಹೇಗೆ ಸಾಯಿಸ್ತಾನೆ ಹುಟ್ಟಿಸ್ತವನು ಅಂತ ಲೆಕ್ಕ ಹಾಕಿದರು, ತಪ್ಪದು. ದೇವರಿಗೆ ಅದೆಲ್ಲ ಏನಿಲ್ಲ. ಇವತ್ತು ಉದಾಹರಣೆ, ಪಾಸ್ ಮಾಡೋಕ್ಕೆ ಒಬ್ಬ ವ್ಯಾಲ್ಯೂರು, ಫೇಲ್ ಮಾಡೋಕ್ಕೆ ಒಬ್ಬ ವ್ಯಾಲ್ಯೂರು ಅಂತ ಇರ್ತಾನ, ಗೊತ್ತಾಯ್ತಾ? ಫೇಲ್ ಆ ರೀತಿ ವ್ಯಾಲ್ಯೂರ್ ಇದ್ದರೆ ವ್ಯಾಲ್ಯೂರ್ ಬೀನಿಂಗೇ ಇಲ್ಲ. ಒಂದಿಷ್ಟು ಬಂಡು ಕೊಟ್ಬಿಟ್ರು, ನೋಡಿ ಇವೆಲ್ಲ ಪಾಸ್ ಆಗೋ ಕೇಸು ಅಂತ ಹೇಳಿದರೆ ವ್ಯಾಲ್ಯೂ ಎಷ್ಟು, ಇದೆಲ್ಲ ಫೇಲ್ ಆಗೋ ಕೇಸು ಮತ್ತೆ ವ್ಯಾಲ್ಯೂ ಹಾಕ್ಬಿಡ್ಬೇಕು, ಗೊತ್ತಾಯ್ತಾ? ಅಂದರೆ ಪಾಸು ಫೇಲು ಯಾವ್ದು ಮಾಡೋ ಎಕ್ಸಾಮ್ ಇದ್ದಾರೆ, ಏನು ಒಬ್ಬನೇ ಎಕ್ಸಾಮ್ ಇದ್ದಾರೆ ಏನು ಮಾಡ್ತಾನೆ, ಎರಡೂ ಮಾಡ್ತಾನೆ. ಅದು ಎಕ್ಸಾಮ್ ಇದ್ದಾರೆ ಅಂತ ಕರೆದಾಗ ಅದಕ್ಕೆ ಉತ್ತರ ಸಿಗುತ್ತೆ. ಅದೇ ರೀತಿಯೇ ದೇವರು ಎಲ್ಲದನ್ನು ಅವರವ್ರ ಯೋಗ್ಯತೆ ತಕ್ಕಂತೆ ಮಾಡೋದ್ರಿಂದ ಅವನಿಗೇನಿಲ್ಲ, ಅಭಿಮಾನಾದಿಗಳಿಲ್ಲ. ಅದಕ್ಕೆ ಭಾಗವತಲ್ಲಿ ಕೊನೆಗೆ ಏನು ಮಾಡ್ತಾರೆ, ಪ್ರದ್ಯುಮ್ನ ಕೃಷ್ಣ ತಾನೇ ಕೊಂದಾಕ್ಬಿಡ್ತಾನೆ ಮಕ್ಕಳನ್ನು, ತಾನೇ ಸೃಷ್ಟಿ ಮಾಡಿ ತಾನೇ ಕೊಂದ್ಬಿಡ್ತಾನೆ. ಅದರಿಂದ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ. ಎಷ್ಟೋ ಜನ ಮನೆಯಲ್ಲಿ ಪಾಠ ಹಾಕಿಕೊಡೋದಿಲ್ಲ ಮಕ್ಕಳಿಗೆ ಅಂದರೆ ತಪ್ಪಡೆದ ಹೊಡೆಯಲ್ಲಿ ಮನಸ್ಸು ಬರಲ್ಲ ಇವರಿಗೆ, ಗೊತ್ತಾಯ್ತಾ? ನಮ್ಮ ಕೂಸದ ಬಿಟ್ಬಿಡ್ತಾರೆ ಕೊನೆಗೆ, ಅದಕ್ಕೆ ಜ್ಞಾನನೇ ಬರೋದಿಲ್ಲ, ಪಂಡಿತ ಪುತ್ರ ಅಂತ ಹೆಸರಾಗುತ್ತಲ್ಲ ಹಾಗೆ. ಅದಕ್ಕೇನೆ ಯಾವ ಸ್ಕೂಲಿಗೆ ಕಳಿಸ್ತಾರೆ, ಧೈರ್ಯ ಹೊಡಿತಾರೆ ಅವರು ಅಂತ. ಎಂಥ ಎಕ್ಸ್ಪರ್ಟ್ ಡಾಕ್ಟ್ರು ಕೂಡ ತಮ್ಮ ಮಗ ಮಗನ ಡೈರೆಕ್ಟ್ ಆಪರೇಷನ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಾಗತ್ತೆ ಅಲ್ಲಿ ಇನ್ನೊಬ್ರು ಕೇಳೇ ಮಾಡಿಸ್ತಾರೆ. ಅವಾಗ ಏನು ಸೆಂಟಿಮೆಂಟ್ ಹಿಂದಕ್ಕೆ ಸೇರ್ಕೊಂಡ್ಬಿಡುತ್ತೆ, ಸೆಂಟಿಮೆಂಟ್ ಸೇರಿಕೊಂಡಾಗ ಅದು ಫೇಲ್ ಆಗೋ ಚಾನ್ಸಸ್ಸೇ ಜಾಸ್ತಿ ಆಗುತ್ತೆ. ಅವನೇನು ಮಾಡ್ತಾನೆ, ನಿರ್ಲಿಪ್ತವಾಗಿ ನೋಡ್ತಾನೆ, ಅಭಿಮಾನ ಬಿಟ್ಟು ನೋಡ್ತಾನೆ. ಅಂದರೆ ಅಭಿಮಾನ ಬಿಟ್ಟು ನೋಡಿದಾಗ ಕೆಲಸ ಆಗುತ್ತೆ ಅನ್ನೋದಕ್ಕೆ ಅದೇ ಎಕ್ಸಾಂಪಲ್. ಅಭಿಮಾನ ಬಿಟ್ಟು ನೋಡಿದಾಗ ಎಕ್ಸ್ಪೈರ್ಡ್ ಸಕ್ಸಸ್ಫುಲ್ ಹೇಗಾಗುತ್ತೋ, ಅಭಿಮಾನ ಬಿಟ್ಟಿದ್ದಾಗ ಬಿಡದ ಹೋದಾಗ ಆಗೋದಿಲ್ಲ. ಅದಕ್ಕೆ ಅಭಿಮಾನ ಬಿಟ್ಟು ಬದುಕಬೇಕು ಅನ್ನೋದಕ್ಕೆ ಡಾಕ್ಟರ್ ಒಳ್ಳೆ ದೃಷ್ಟಾಂತ. ಅದಕ್ಕೆ ಅಭಿಮಾನ ಇಲ್ಲದೆ ಹೋದರೆ ಮಾಡೋ ಕೆಲಸ, ನಾವು ಅಭಿಮಾನ ಇದು ಮಾಡೋಕ್ಕೆ ಬರೋದಿಲ್ಲ ಆ ಸಮಯದಲ್ಲಿ. ಅದನ್ನು ಹೇಳೋದಕ್ಕೆ ಹೇಳ್ತಾರೆ, ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ. ಅದನ್ನೇ ಹೇಳಬೇಕಾದ್ರೆ ಓಂ ಸರ್ವಧರ್ಮೋಪಪತ್ತೇಶ್ಚ, ಎರಡನೇ ಅಧ್ಯಾಯದ ಎರಡನೇ ಪಾದದ ಮೊದಲೇ ಪಾದದ ಕೊನೆಯ ಸೂತ್ರ ಅದು. ಏನಂತ ಹೇಳ್ತಾರೆ, ಸರ್ವಧರ್ಮೋಪಪತ್ತೇಶ್ಚ, ಪರಮಾತ್ಮನಲ್ಲಿ ಎಂಥ ಗುಣಗಳಿವೆ, ಗುಣಾಶ್ರುತಾ ಸುವಿರುದ್ಧಾಶ್ಚ ದೇವೆ. ದೇವರಲ್ಲಿ ಆಪೋಸಿಟ್ ಕ್ವಾಲಿಟೀಸ್ ಕರೆಕ್ಟಾಗಿ ದೇವರಲ್ಲಿ ಹೊಂದುತ್ತೆ. ಅಣೋರಣೀಯಾನ್ ಮಹತೋಮಯಾನ್, ಅಣು ಇದ್ರೆ ಮಹತ್ ಆಗಬಾರ್ದು, ಮಹತ್ ಇದ್ರೆ ಅಣು ಆಗಬಾರ್ದು. ದೇವರು ಏನಾಗಿದ್ದಾನೆ, ಎರಡು ಆಗಿದ್ದಾನೆ. ಅದಕ್ಕೆ ವಿರುದ್ಧ ಅದನ್ನು ಹೇಳೋದಕ್ಕೇ ವಾಯುದಾಸ ಅವನು ಬರೀತಾರೆ. ನರಸಿಂಹದೇವರು ಯಾಕೆ ಅವತಾರ ಮಾಡಿದರು ಅಂದರೆ, ನರ ಆದರೆ ಏನಾಗಬಾರ್ದು, ಅವನು ಸಿಂಹ ಆಗಬಾರ್ದು, ಸಿಂಹ ಆದರೆ ಮನುಷ್ಯ ಆಗಬಾರ್ದು, ನರಸಿಂಹ. ಅದೇನರ್ಥ, ವಿರುದ್ಧ ಧರ್ಮ ಧರ್ಮಿತ್ವಂ, ಸಿಂಹದ ಗುಣ ಮನುಷ್ಯ ಎರಡು ಒಟ್ಟಿಗೆ ದೇವರಲ್ಲಿದೆ. ಮತ್ತು ಸರ್ವಾಂತರ್ಯಾಮಿತಾಂ ತಥಾ ನರಸಿಂಹೋ ಅದ್ಭುತ ಸ್ತಂಭ ಸಂಭೂತ ಸ್ಫೋರಯತ್ಯಸೌ ಅಂತ ಹೇಳಿದ್ದಾರೆ. ನರಸಿಂಹ ರೂಪದ ಒಂದು ಮೆಸೇಜ್ ಏನಂದರೆ, ಪರಮಾತ್ಮನಿಗೇನಿಲ್ಲ, ನರಸಿಂಹ ವಿರುದ್ಧ ಧರ್ಮಗಳು, ನರನ ಸಿಂಹ ತಿಂದಾಕ್ಬಿಡಂತೆ. ಸೊ ಆಪೋಸಿಟ್ ಕ್ವಾಲಿಟೀಸ್ ಅವು, ದೇವರಲ್ಲಿ ಎರಡೂ ಇದೆ. ಆದ್ದರಿಂದ ವಿರುದ್ಧ ಧರ್ಮ ಧರ್ಮಿತ್ವ ಇದೆ ಅಂತ ಹೇಳಿ ತೋರಿಸೋದಕ್ಕೆ ನರಸಿಂಹ ಅವತಾರ ಮಾಡಿದ್ದಾನೆ. ಅದೆಲ್ಲ ತಿಳ್ಕೊಂಡ್ರೆ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ ಅನ್ನೋ ಪದಕ್ಕೆ ಅರ್ಥ ಆಗುತ್ತೆ. ಕುಲಾಲ ಘಟಯೋರಿವ ಕಾರ್ಯಕಾರಣಯೋ ಜಗದ್ ಬ್ರಹ್ಮಣೋ ಭೇದ ಪಾರಮಾರ್ಥಿಕ ಇತಿ ಜ್ಞಾಪನಾಯ ಸೃಷ್ಟಿ ಪ್ರಕಾರಂ ಸ್ಪಷ್ಟಯತಿ ತ್ವತ್ತ ಇತಿ. ಕುಲಾಲ ಘಟಯೋರಿವ, ಕುಲಾಲ ಅಂದರೆ ಕುಂಬಾರ, ಘಟ ಅಂದರೆ ಗಡಿಗೆ, ಗಡಿಗೆಗೆ ಕಾರ್ಯ ಒಂದು ಕಾರಣ. ಕಾರ್ಯ ಯಾವುದು ಕುಂಬಾರ ಘಟದಲ್ಲಿ, ಯಾವುದು ಕಾರ್ಯ ಘಟ ಕಾರ್ಯ, ಕಾರಣ ಯಾರು ಕುಂಬಾರ. ಅವರಿಬ್ಬರಿಗೂ ಭೇದ ಇದೆಯೋ ಅಭೇದ ಇದೆಯೋ, ಭೇದ ಇದೆ. ಕುಂಬಾರನಿಗೂ ಘಟಿಗೆಗೂ ಭೇದನೋ ಅಭೇದನೋ, ಭೇದ ಇದೆ. ಅದೇ ರೀತಿಯೇ ಜಗತ್ತಿಗೆ ಕಾರಣ ಯಾರು ಪರಮಾತ್ಮ, ಕಾರ್ಯ ಜಗತ್ತಾದ್ದರಿಂದ ಕಾರ್ಯಕಾರಣಗಳು ಏನಿರಬೇಕು ಯಾವಾಗಲೂ ಭೇದ ಇರಬೇಕು. ಅದಕ್ಕೆ ದೇವೇಶ್ವರಿ ಭೇದ ಇದೆ ಅಂತ ಹೇಳಿದ ಕೊಟ್ಟಿದ್ದಾರೆ. ತ್ವತ್ತಃ ಇತಿ ಅಸ್ಯ ಪ್ರಪಂಚಸ್ಯ ತ್ವತ್ತೋ ಅಸ್ಯ, ಅದೇ ಜನ್ಮಾದ್ಯಸ್ಯ, ಜನ್ಮಾದಿ ಅಸ್ಯ ಜನ್ಮಾದ್ಯಸ್ಯ. ನಾಯಂ ಕುಲಾಲವತ್ ಬಲೆ ಕ್ಲೇಶಪೂರ್ವಕ ಚೇಷ್ಟತಯಾ ಕರ್ತ, ಅಲ್ಲಿ ಭೇದ ಏನೋ ಗೊತ್ತಾಯಿತು. ಅದೇ ಒಂದು ಸಮಸ್ಯೆ ಇದೆ. ಏನಿದೆ ಅಂದರೆ, ಕುಲಾಲ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಹೊತ್ತಾನೆ, ಸುಸ್ತು ಹೊಡೆದು ಬಿಡ್ತಾನೆ ಮಾಡೋಬತ್ತಿಗೆ. ದಿವಸಕ್ಕೆ ಯಾರೋ ಒಂದು ಲಕ್ಷ ಗಡಿಗೆ ಬೇಕು ಅಂತ ಆರ್ಡರ್ ಕೊಟ್ಟರೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾನೆ. ಸಾವಿರ ಅಂದರೆ ಭಾರಿ ಇಷ್ಟ ಏನಾಗುತ್ತೆ ಅಂತ ಹೇಳಿದ, ಗೊತ್ತಾಯ್ತಾ? ಹೊತ್ತು ಅಂದರೆ ಮ್ಯಾನೇಜಬಲ್ ಅಂತ, ದೇವರಿಗೆ ಅವೆಲ್ಲ ಇಲ್ಲ. ಅಂದರೆ ಕುಂಬಾರ ಮತ್ತು ಗಡಿಗೆಯಂತೆ ಜಗತ್ತು ದೇವರಿದ್ದರೂ ಕೂಡ ನಹಿ ದೃಷ್ಟಾಂತ ಸರ್ವಸಾಮ್ಯಂ, ಕುಲಾನಿಗಾಗ ಶ್ರಮಾದಿಗಳು ಮೊದಲಾದ ಲಿಮಿಟೇಷನ್ಸ್ ಯಾರಿಗಿಲ್ಲ, ದೇವರಿಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಅನೀಹಾತ್ ಅಗುಣಾತ್ ಅವಿಕ್ರಿಯಾತ್ ಅಂತ ಅಡ್ಜೆಕ್ಟಿವ್ಸ್ ಹಾಕಿದ್ದಾರೆ. ಕಿಂತು ಕೇವಲ ಲೀಲಾರೂಪ ಪೂರ್ಣಾನಂದತ್ವೇನ ಇತ್ಯಾಶಯೇನಾಹ ಅನೀಹಾದಿತಿ. ಅದಕ್ಕೆ ಅನೀಹ, ಈಹ ಅಂದರೆ ಕ್ಲೇಶಪೂರ್ವಕ ಚೇಷ್ಟ, ಕ್ಲೇಶಪೂರ್ವಕವಾದ ಚೇಷ್ಟೆ ಮಾಡೋದನ್ನು ಈಹ ಅಂತ ಕರೀತಾರೆ. ಸಾ ನ ಯಸ್ಮಿನ್ ಸ ತಸ್ಮಾತ್ ಅಕ್ಲಿಷ್ಟಕಾರಿತ್ವಾದಿತಿ ಯಾವತ್. ಅಕ್ಲಿಷ್ಟಕಾರಿ ಪರಮಾತ್ಮ, ಪ್ರಯೋಜನ ಅನಪೇಕ್ಷಕಾರಿ. ಕಾರಣಂ ಚೇನ್ ಮೃದ್ವತ್ ವಿಕಾರಿತ್ವಂ ಹರೇರಿತಿ ಚೇತ್ ತತ್ರ ಅವಿಕ್ರಿಯಾದಿತಿ. ಹಾಗಿದ್ದರೆ ಮಣ್ಣು ಕಾರಣ ಕುಂಬಾರನು ಕಾರಣ ಗಡಿಗೆಗೆ, ಮಣ್ಣು ಟ್ರಾನ್ಸ್ಫಾರ್ಮ್ ಆಗುತ್ತೆ. ದೇವರು ಆ ರೀತಿ ಆಗ್ತಾನಂದರೆ ಅದು ಉಪಾದಾನ ಕಾರಣ ಅಲ್ಲ, ದೇವರು ಎಂಥ ಕಾರಣ, ನಿಮಿತ್ತ ಕಾರಣ. ಅದಕ್ಕೆ ವಿಕ್ರಿಯ ಆಗೋದು ಉಪಾದಾನ ಕಾರಣ, ಅವಿಕ್ರಿಯ ಆಗೋದು ನಿಮಿತ್ತ ಕಾರಣ. ತಥಾ ಅವಿಕೃತ ಏವ ಸನ್ ಸರ್ವಂ ಕರೋತೀತಿ ಕುಲಾಲಾದಿ ಕರ್ತೃವತ್ ಅಯಮಪಿ ಸತ್ವಾದಿ ಗುಣಬದ್ಧ ಸನ್ ವಿಶ್ವಂ ಸೃಜತಿ ಕಿಮಿತಿ ಚೇತ್ ತತ್ರಾಹ ಅಗುಣಾದಿತಿ. ಕುಲಾಲ ಗುಣದಿಂದ ಗುಣತ್ರಯದಿಂದ ಯುಕ್ತವಾದ ದೇಹ ಹೊಂದಿರೋ ಹಾಗೆ ಕುಲಾಲನಂತೆ ಕೆಲಸ ಮಾಡೋಕ್ಕೆ ವಿಷ್ಣು ಹಾಗೆ ಹೊಂದಿದ್ದಾನು ಅಂದರೆ ಇಲ್ಲ, ಅಗುಣಾತ್, ಈ ಪ್ರಕೃತಿ ಗುಣ ಅವನಲ್ಲಿಲ್ಲ. ನಾನು ಕರ್ತುರ ಕ್ಲೇಶತ್ವಾಧಿಕಂ ಲೋಕೆ ಕೇನಾಪಿ ನಾಲೋಕಿ ಇತ್ಯಸಂಭಾವಿತಮಿದೆ ವ್ಯತ್ಯತಃ ತ್ವಯಿತಿ. ಕೆಲಸ ಮಾಡ್ತವನ ಕ್ಲೇಶ ಆಗಲೇಬೇಕಲ್ಲ, ಇದು ಹೇಗೆ ಸಾಧ್ಯ ಅಂದರೆ ದೇವರಿಗೆ ಅಪ್ಲೈ ಆಗೋದಿಲ್ಲ. ಬ್ರಹ್ಮಣಿ ನೋ ವಿರುದ್ಧತೆ, ಎಲ್ಲಿ ಕೆಲಸ ಮಾಡ್ತಾನೋ ಒಂದು ದೃಷ್ಟಿ, ಏನೇ ಕೆಲಸ ಮಾಡಿದ್ರೂ ಏನು ಬೇಕಿರುತ್ತೋ, ಒಂದು ಪ್ರಯೋಜನ ಬೇಕಿರುತ್ತೆ. ದೇವರಿಗೆ ಅದಿದೆಯೋ ಇಲ್ಲ, ಗೊತ್ತಾಯ್ತಾ? ಏನು ಕೆಲಸ ಮಾಡಿದ್ರೆ ಆಯಾಸ ಆಗುತ್ತೆ, ದೇವರಿಗೆ ಆಗುತ್ತೋ ಆಗೋದಿಲ್ಲ. ಯಾಕೆ ದೇವರಲ್ಲಿ ವೈಶಿಷ್ಟ್ಯ, ಯಾಕೆಂದರೆ ದೇವರ ಕರ್ತೃತ್ವ ಜೀವಕರ್ತೃಕ್ಕಿಂತ ವಿಲಕ್ಷಣ. ಆದ್ದರಿಂದಾಗಿಯೇ ಜೀವನ ಕರ್ತೃತ್ವದಲ್ಲಿ ಏನೇನು ದೋಷ ಇದೆ, ಆ ದೋಷ ಯಾರಲ್ಲಿಲ್ಲ, ದೇವರಲ್ಲಿಲ್ಲ. ಇತಿ ತ್ವಯಿ ಈಶ್ವರಿ, ಈಶ್ವರೇ ಬ್ರಹ್ಮಣಿ ಇತಿ ಪದದ್ವಯಂ ಹೇತು ಗರ್ಭಂ. ಈಶ್ವರೇ ಬ್ರಹ್ಮಣಿ, ಹೇತುಗರ್ಭವಾದ ಪದಗಳು. ದೇವ್ ನೀನು ಎಂಥವನು ಅಂದ್ರೆ ಈಶ್ವರ ಪ್ಲಸ್ ಬ್ರಹ್ಮ. ಈಶ್ವರ ಅಂದ್ರೆ ಸಮರ್ಥ, ಬ್ರಹ್ಮ ಅಂದ್ರೆ ಗುಣಪೂರ್ಣ. ಅದಕ್ಕೆ ನೀವು ಉಳಿದವರು ಕುಲಾಲನಿಗೆ ಯಾಕಾಗತ್ತೆ, ಗುಣಪೂರ್ಣ ಅಲ್ಲ ಅವನು, ಅದಕ್ಕೆ ಅವನಿಗೆ ಹಾಗಾಗುತ್ತೆ. ದೇವ್ರು ಗುಣಪೂರ್ಣನಾಗಿ ಮಾಡೋದ್ರಿಂದ ಅಪ್ಲೈ ಆಗೋದಿಲ್ಲ. ಉಕ್ತಂಚ ಬ್ರಹ್ಮೇ ಅನೀಹೋ ಅಕ್ಲಿಷ್ಟಕಾರಿತ್ವ ತಥಾ ಅವಿಕೃತ ಏ ವಸನ್ ಸರ್ವಂ ಕೃಣೋಷಿತದ್ಯುಕ್ತಂ ಐಶ್ವರ್ಯ ಪೂರ್ಣಶಕ್ತಿತಃ ಇತಿ. ಅನೀಹನಾಗಿ ಅಕ್ಲಿಷ್ಟಕಾರಿಯಾಗಿದ್ದೆ, ತಥಾ ಅವಿಕೃತ ಏ ವಸನ್ ವಿಕಾರ ಹೊಂದದೇ ಇದ್ದೆ, ಆದ್ದರಿಂದ ಸರ್ವಂ ಕೃಣೋಷಿ ಕರೋಷಿ ಅಂತ ಅರ್ಥ, ಕೃಣೋಷಿ ಅಂದರೆ ತದ್ಯುಕ್ತಂ ಐಶ್ವರ್ಯ ಪೂರ್ಣಶಕ್ತಿತಃ ಇತಿ. ಅದು ಸರಿನೇ, ಐಶ್ವರ್ಯ ಮತ್ತು ಪೂರ್ಣಶಕ್ತಿಯ ಕಾರಣದಿಂದಾಗಿ ದೇವರ ಸೃಷ್ಟಿಯಲ್ಲಿ ವೈಚಿತ್ರ್ಯ ಇರೋದು ನ್ಯಾಚುರಲ್. ನಾನು ಅಯಂ ಈಶ್ವರ ಸೃಷ್ಟಿಯಾದವು ಪ್ರವರ್ತಮಾನೋ ಗುಣಮಪೇಕ್ಷತೆ ನವ ಪ್ರಥಮೇ ಗುಣಿತ್ವ ದ್ವಿತೀಯೇ ಸೃಷ್ಟಿಯಾದ್ಯನುಪತ್ತಿರಿತಿ ತತ್ರಾಹ ತದಾಶ್ರಯತ್ವಾದಿತಿ. ಈ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ದೇವರಿಗೆ ಪ್ರಕೃತಿಯ ಗುಣಗಳ ಅಗತ್ಯ ಇದೆಯೋ ಇಲ್ವೋ? ಇದೆ ಅಂದರೆ ಅವನು ಗುಣಿಯಾಗಿಬಿಡ್ತಾನೆ, ಇಲ್ಲ ಅಂದರೆ ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ ಅಂತ ಕೇಳಿದರೆ ಇಲ್ಲ. ಪರಮಾತ್ಮ ಗುಣಬದ್ಧನಾದ ಗುಣಿ ಅಲ್ಲ, ಗುಣ ಆಶ್ರಯನಾಗಿ ಗುಣಿಯವ. ಗೊತ್ತಾಯ್ತಾ? ಗುಣಕ್ಕೆ ಆಶ್ರಯ ಕೊಟ್ಟಿರೋದ್ರಿಂದ, ಆಶ್ರಯದಲ್ಲಿರ್ತಕ್ಕಂಥ ಗುಣಗಳು ದೇವರ ಕೈಯಲ್ಲಿರೋದ್ರಿಂದ ಏನು ಮಾಡೋದಿಲ್ಲ, ದೇವರನ್ನು ನಾವು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ ದೇವರಿಗೆ. ಗುಣ ಆಶ್ರಯ ಬೇರೆ, ಗುಣಯುಕ್ತ ಬೇರೆ. ಗುಣ ದೇಹದಲ್ಲೇ ಸೇರ್ಕೊಂಡ್ಬಿಟ್ರೆ ಪದಿತ ಆಗತ್ತೆ, ಅದು ಪ್ರಾಕೃತ ದೇಹ ಆಗತ್ತೆ, ದೇವರಿಗೆ ಅದಿಲ್ಲ. ಗುಣಾಶ್ರಯತ್ವಾತ್ ಸ್ವಾಮಿ ಅಂತ ಅರ್ಥ. ಈ ಭೃತ್ಯರಿಗೆ ಆಶ್ರಯ, ಭೃತ್ಯರಿಗೆ ಆಶ್ರಯ ಏನರ್ಥ? ಅದಕ್ಕೆ ಹೇಳ್ತಿರೋದು ಗುಣಾಶ್ರಯ, ಆ ಗುಣ ಅಲ್ಲ, ಪ್ರಕೃತಿಯ ಗುಣಗಳಿಗೆ ಆಶ್ರಯ. ಆದ್ದರಿಂದ ಜ್ಞಾನಾನಂದಾದಿ ಗುಣಗಳಿಗೆ ಆದರೆ ಅಭೇದ ಹೇಳಬೇಕು, ಪ್ರಕೃತಿಯ ಗುಣಗಳಿಗೆ ಹೇಳಿದರೆ ಸ್ವಾಮಿಗೆ ಪರ ಸ್ವಾಮಿತ್ವ ಹೇಳಬೇಕು, ಅದಕ್ಕೆ ಗುಣಾಶ್ರಯತ್ವ. ಹೌದು, ಹೇತುಗರ್ಭ ಹೇಗೆ ಸರ್ವಶಕ್ತನಾಗಿ ಸರ್ವ ಎಲ್ಲವನ್ನು ಮಾಡ್ತಾನಾದ್ರಿಂದ ಏನವನು ಸರ್ವಜ್ಞ ಅಷ್ಟೇ. ಎಲ್ಲವನ್ನು ಮಾಡಬೇಕಾದ್ರೆ ಏನು ಮಾಡ್ತೇನೆ ಅಂತ ಜ್ಞಾನ ಇರಬೇಕು ಅವನಿಗೆ, ಎಲ್ಲವನ್ನು ಮಾಡಬೇಕಾದ್ರೆ ಎಲ್ಲದರ ಜ್ಞಾನ ಇರಬೇಕು. ಅರ್ಥ ಆಯ್ತಾ? ಎಲ್ಲದನ್ನು ಮಾಡಬೇಕಾ? ಇದು ಉದಾಹರಣೆಗೆ, ನಮ್ಮ ಮಕ್ಕಳಿಗೆ ನಾವು ಕರ್ತೃಗಳಲ್ಲ. ಯಾಕೆ? ಯಾಕೆ? ಧೃತರಾಷ್ಟ್ರನಿಗೆ ದುರ್ಯೋಧನ ಕರ್ತೃ, ದುರ್ಯೋಧನ ಇದ್ದಾನೆ ಅವರಿಗೆ, ಧೃತರಾಷ್ಟ್ರ ಕರ್ತೃ ಅಲ್ಲ, ನಿಜವಾದ ತಂದೆ ಅಲ್ಲ. ಯಾತಕ್ಕೆ ಅಂದರೆ ನಿಜವಾದ ಕರ್ತೃವಿಗೆ ಏನು ಮಾಡ್ತೇನೆ ಅಂತ ಜ್ಞಾನ ಇರುತ್ತೆ, ದುರ್ಯೋಧನಿಗೆ ಅಂಥವ್ರದ್ದು ಜ್ಞಾನನೇ ಇಲ್ಲ ಅವನಿಗೆ. ಆದ್ದರಿಂದ ಏನರ್ಥ? ನಿಜವಾದ ದೇವರಿಂದ ಅನುಗ್ರಹದಿಂದ ಹುಟ್ಟಿದ್ದ ತಾಂದು ಮಾಡೋಕ್ಕಾಗೋದಿಲ್ಲ. ಇವತ್ತು ನಾವೇನೇ ಕೆಲಸ, ಉದಾಹರಣೆಗೆ ತಮ್ಮ ಮಗ ಇಂಥವ್ನು ಹುಡ್ತಾನೆ ಅಂತ ಗೊತ್ತಿದ್ದರೆ ಅವ್ರು ಏನು ಮಾಡ್ತಿದ್ರು? ಹುಡ್ಸ್ತಾನೇ ಇರಲಿಲ್ಲ. ಎಷ್ಟೋ ಅಂತಿರ್ತಾರೆ, ಮೊದಲೆ ಗೊತ್ತಿದ್ರೆ ಹುಡ್ಸ್ತಾನೇ ಇರಲಿಲ್ಲ ಅಂತ ಹೇಳ್ತಾರಲ್ಲ, ಆ ಟೈಪು. ಗೊತ್ತಿಲ್ಲ ಅಂತ ಒಪ್ಪಿಕೊಂಡಾಗ ಆಯ್ತಲ್ಲ, ಆಗ ಮೊದಲೆ ಗೊತ್ತಿದ್ರೆ ಹುಡ್ಸ್ತಿಲ್ಲ ಅಂದಮೇಲೆ ಗೊತ್ತಿಲ್ಲ ಅಂತ ಆಯ್ತಲ್ಲ. ಸೊ ನಿಜವಾದ ಕರ್ತೃ ಯಾರು? ಹರಿದೇವ ಜಗತ್ ಪಿತೃಮಾತೃಗತಿ. ನಿಜವಾದ ತಂದೆ ತಾಯಿ ಯಾರಾಗ್ತಾರಾಗ? ದೇವರಾಗ್ತಾರೆ. ಯಾವುದೇ ಒಂದು ವಸ್ತುವಿಗೆ ಕರ್ತೃ ಅಂತ ಕರಿಬೇಕಾದ್ರೆ ಜ್ಞಾನಪೂರ್ವಕವಾಗಿ ಮಾಡಿದ್ರೆ ಮಾತ್ರ ಕರ್ತೃ ಆಗೋದು. ನಮಗೆ ಜ್ಞಾನಪೂರ್ವಕವಾದ ಸೃಷ್ಟಿ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಕರ್ತೃಗಳಲ್ಲ. ನಾವು ಕರ್ತೃ ನಿಮಿತ್ತ ಮಾತ್ರ ಭವ, ನಿಮಿತ್ತನೇ ಹೊರತು ಕರ್ತೃತ್ವ ಇರೋದು ಯಾರಲ್ಲಿ? ದೇವರಲ್ಲಿ ಒಂದೇ ಸ್ವತಂತ್ರ ಕರ್ತೃತ್ವ ದೇವರಲ್ಲಿ ಮಾತ್ರ ಇರೋದು. ಅದಕ್ಕಾಗಿ ಹೇಳ್ತಾರೆ ಸರ್ವಜ್ಞ ಶಬ್ದದಿಂದ, ಸರ್ವ ಕರ್ತೃತ್ವ ಶಬ್ದದಿಂದ ಸರ್ವಜ್ಞತ್ವ ಬಂದಾಯಿತು. ಸರ್ವಜ್ಞತ್ವ ಬಂದು ಸರ್ವ ಕರ್ತೃತ್ವ ಆಗಬೇಕಾದ್ರೆ ಸರ್ವಶಕ್ತಿ ಅವನಿಗಿರಬೇಕು. ಎಲ್ಲದನ್ನು ಮಾಡಬೇಕಾದ್ರೆ ಎಲ್ಲದರ ಜ್ಞಾನ ಇರಬೇಕು, ಎಲ್ಲ ಮಾಡೋ ಶಕ್ತಿನೂ ಇರಬೇಕು. ಆದ್ದರಿಂದ ಸರ್ವಕರ್ತೃತ್ವ ಅಂಬೋದು ಎರಡನ್ನ ಹೇಳುತ್ತೆ, ಸರ್ವಜ್ಞತ್ವನೂ ಇಂಪ್ಲೈಡು ಸರ್ವಶಕ್ತಿನೂ ಇಂಪ್ಲೈಡ್. ಅದನ್ನೇ ಆಚಾರ್ಯರು ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ, ಅದು ಹೇತು ಹೇತು ಭಾವ ಅದರಿಂದ ಆಗಬಾರ್ದು. ಸರ್ವಕರ್ತೃತ್ವ ಒಪ್ಪಿಕೊಂಡ ತಕ್ಷಣ ಅವೆರಡೂ ಒಪ್ಪಿಕೊಳ್ಳೇಬೇಕು. ಅರ್ಥ ಆಯ್ತಾ? ಹಾಂ, ಎಲ್ಲಿ ಉಪಯೋಗಿಸ್ತಾರಾ? ಅವನು ಶ್ರೀಮಂತ ದಾನ ಮಾಡ್ತಾನೆ, ದಾನ ಮಾಡೋ ಶಕ್ತಿ ಎಲ್ಲಿಂದ ಬಂತು ಅಂದರೆ ಅದೇ ಹೇತು ಗರ್ಭವಾದ ಪದ. ಗೊತ್ತಾಯ್ತಾ? ರೋಗಿ ನರಳುತ್ತಾನೆ, ಯಾಕೆ ನರಳುತ್ತಾನೆ? ರೋಗಿ ಆಗಿದ್ದಕ್ಕೆ ನರಳುತ್ತಾನೆ, ಹೇತು ಗರ್ಭವಾದ ಪದ. ಅರ್ಥ ಆಯ್ತಾ? ಬರೀ ಇರ್ತಾನೆ, ಅವನು ಯಾರು ಎ ಬಿ ಸಿ ಡಿ ಇದ್ದಾನೆ, ಏ ದಾನ ಮಾಡ್ತಾನೆ, ಎಷ್ಟು ದುಡ್ಡು ಬರುತ್ತೆ ಮತ್ತೆ ಕೇಳಬೇಕೀಗ. ಶ್ರೀಮಂತ ದಾನ ಮಾಡ್ತಾನೆ, ಪ್ರಶ್ನೆ ಇಲ್ಲ, ಉತ್ತರ ಅಲ್ಲೇ ಇದೆ ಈಗ. ಅರ್ಥ ಆಯ್ತಾ? ಜೀವ ದುಃಖ ಪಡ್ತಾನೆ, ಜೀವ ಅಸಮರ್ಥ ಅದಕ್ಕೆ ದುಃಖ ಪಡ್ತಾನೆ. ದೇವರಿಗೆ ದುಃಖ ಇಲ್ಲ, ದೇವ ಕ್ರೀಡಾದಿ ಗುಣವೇ ಸಿಟ್ಟು ದುಃಖ ಇಲ್ಲ. ಹೇತು ಗರ್ಭವಾದ ಪದಗಳು ಯಾವ ಪದದೊಳಗೆ ಆ ಕಾರ್ಯ ಮಾಡೋದಕ್ಕೆ ಏನು ಸಾಮರ್ಥ್ಯ ಬೇಕೋ ಅದು ಇದೆ ಅಂತ ಒಳಗೆ ಸೇರ್ಕೊಂಡಿರುತ್ತೆ, ಅದಕ್ಕೇನಂತಾರೆ ಹೇತು ಗರ್ಭ. ಅವನು ರಾಮ, ಅವನು ಶ್ರೀಮಂತ, ದಾನ ಮಾಡ್ತಾನೆ, ಹೇತು ಗರ್ಭ ಅಲ್ಲ ಅದು. ಹೇತು ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ, ಹೇತು ಒಳಗೆ ಇದ್ದಾಗ ಏನಂತಾರೆ ಅದಕ್ಕೆ ಹೇತು ಗರ್ಭ. ಗರ್ಭಿಣಿ ಬೇರೆ, ತಾಯಿ ಬೇರೆ. ಮೊದಲು ಗರ್ಭಿಣಿ, ಮಗು ಹುಟ್ಟಿದ ಮೇಲೆ ಏನಂತಾಳು ಅವಳೀಗ? ತಾಯಿ. ಮಗು ಬೇರೆ ಕಡೆದೆ, ತಾಯಿ ಬೇರೆ ಕಡೆದಾಳೆ. ಅಲ್ಲಿ ಗರ್ಭದೊಳಗೆ ಇದ್ದಾಗ ಏನದು? ಗರ್ಭಿಣಿ. ಅದು ಹೇತು ಗರ್ಭವಾದ ಪದ, ಹೇತು ಒಳಗೆ ಇಟ್ಕೊಂಡಿರ್ತಕ್ಕಂಥ ಪದ. ಗುಣಾನಾಂ ಜಡತ್ವೇನ ಸೃಜಸಿ, ಗುಣೈ ಸತ್ವಾದಿಭಿ ಸೃಜಸಿ न तत्र सन्देहः तर्हि निर्गुणस्य गुणित्वापात इति शङ्का मा भूति तत्राः तदाश्रयत्वादिति आश्रयागितानष्टै गुणानां जडत्वेन स्वतः प्रवृत्त्यनुपपत्तेः तत्प्रवृत्त्यर्थं तत्प्रेरणात् गुणीत्युपचर्यसे ಪರಮಾತ್ಮನೇ ಗುಣಿ ಅಂತ ಹೇಳಿ ಈ ಗುಣಗಳಿಗೆ ಸ್ವಾಮಿ ಎಂಬ ಅರ್ಥನ ಹೇಳ್ತಾರೆ ಹೊರತು ಅಭೇದ ಹೇಳೋದಿಲ್ಲ. ಸ್ವರೂಪ ಗುಣ ಹೇಳ್ಬೇಕಾದ್ರೆ ಅಭೇದ ಹೇಳ್ತಾರೆ, ಇದಕ್ಕೆ ಗುಣಿ ಅಂತ ಕೇಳ್ಬೇಕಾದ್ರೆ ಈ ರೀತಿ ಹೇಳ್ತಾರೆ. ಕೇವಲೋ ನಿರ್ಗುಣಶ್ಚಾಯಿತಿ ಶ್ರುತೇಹೇ ನನು ಸಗುಣ ಅಗುಣವಚನಸ್ಯ ಕಾ ಕ್ಲುಪ್ತಿ ತರ್ಹಿ ಇತಿ ಅಶ್ಯಾಪಿ ಇದಮುತ್ತರ ತದಾಶ್ರಯತ್ವಾದಿತಿ. ಮತ್ತು ಸಗುಣ ನಿರ್ಗುಣ ಅಂತ ಹೇಳ್ತೀರಲ್ಲ, ಹೇಗೆ ಅರ್ಥ ಮಾಡ್ಕೋಬೇಕು? ಕ್ಲುಪ್ತಿ ಹೇಗೆ ಅಂತ ಕೇಳಿದರೆ, ಎಲ್ಲಿ ಭೇದದ ವಿಷಯ ಬರುತ್ತೋ ಅದು ಪ್ರಾಕೃತ ಗುಣ ಅಂತ ಅರ್ಥ, ಇಲ್ಲಿ ಅಭಿನ್ನವಾದ ಗುಣ ಹೇಳ್ತೇವೆ ಅದು ಸ್ವರೂಪ ಗುಣ ಅಂತ ಅರ್ಥ. ಈಗ ಗೊಂದಲ ಇಲ್ಲ ಅಂತ ಹೇಳಿಬಿಟ್ಟು, ಜ್ಞಾನಾದಿ ಗುಣೈ ಕ್ಲುಪ್ತ ದೇಹತ್ವಾತ್ ಸ್ವರೂಪ ಗುಣ, ಸತ್ವಾದಿ ಗುಣ ವಿಧುರತ್ವಾತ್ ಅಗುಣ ಇತ್ಯುಪಚರ್ಯಸೆ. ಸತ್ವಾದಿ ಗುಣಗಳು ಇಲ್ಲಾದ್ರಿಂದ ಅಗುಣ, ಜ್ಞಾನಾದಿ ಗುಣ ಇರೋದ್ರಿಂದ ಗುಣಿ. ಇತ್ಯುಪಚರ್ಯಸೆ ಉಪಸಂಗಮ್ಯಸೆ ಜ್ಞಾಯಸೆ ಇತ್ಯರ್ಥ. ತೇಷಾಂ ಸತ್ವಾದಿ ಗುಣಾನಾಂ ಆಶ್ರಯತ್ವಾತ್ ಐಶ್ವರ್ಯಾದಿ ಗುಣ ಪೂರ್ಣತ್ವಾತ್ ವಾ ಸಗುಣ ಇತ್ಯುಪಚರ್ಯಸೆ ಸಂಭಾವ್ಯಸೆ ಇತ್ಯರ್ಥ. ತತ್ವಾದಿ ಗುಣಾನಾಂ ಆಶ್ರಯತ್ವ ಗುಣಗಳಿಗೆ ಆಶ್ರಯನಾಗಿರೋದ್ರಿಂದ ಒಂದು, ಐಶ್ವರ್ಯಾದಿ ಗುಣ ಪೂರ್ಣನಾಗಿರೋದು ಇನ್ನೊಂದು. ದೇವರಲ್ಲಿ ಎರಡು ವಿಧ ಗುಣ ಇದೆ, ಸತ್ವಾದಿ ಗುಣಗಳಿಗೆ ಆಶ್ರಯನಾಗಿದ್ದಾನೆ, ಜ್ಞಾನಾದಿ ಗುಣಗಳಿಗೆ ಅಭಿನ್ನನಾಗಿದ್ಬಿಟ್ಟಿದ್ದಾನೆ. ಅದು ಯಾವ ಗುಣ ಹೇಳ್ತಾರೆ ಅನ್ನೋದ್ರ ಮೇಲೆ ಅದು ಏನಂತ ಹೇಳಬೇಕು ತೀರ್ಮಾನ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಕೇವಲ ನಿರ್ಗುಣಶ್ಚ ಅಂತ ಶ್ರುತಿ ವಾಕ್ಯ. ಅಗುಣೋ ಅಗುಣ ದೇಹತ್ವಾತ್ ಸಗುಣೋ ಗುಣಧಾರಣಾತ್ ಐಶ್ವರ್ಯಾದಿ ಗುಣತ್ವಾದ್ವಾ ವಾಸುದೇವ ಉದೀರ್ಯದೇ. ದೇವರು ವಾಸುದೇವ ಅಂತ ಹೆಸರಲ್ಲಕ್ಕೆ ಅದೇ ಕಾರಣ. ಇದ್ಯಾಜ್ಞೇಯ ವಚನಾತಯಮರ್ಥೋ ವಿಜ್ಞಾಯತೆ. ಮತ್ತೇನಾಯಿತು? ತತ್ವಶ್ಚ ಜನ್ಮಸ್ಥಿತಿ ಸಂಯಮಾನ್ ವಿಭೋ ವದಂತಿ ಅನೀಹಾದ ಗುಣಾದ ಅವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿನೋ ವಿರುದ್ಧತೆ ತದಾಶ್ರಯತ್ವಾದುಪಚರ್ಯಸೆ ಗುಣೈ ಸತ್ವಂ ತ್ರಿಲೋಕಸ್ಥಿತಯೇ ಸ್ವಮಾಯಾ ವಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ ಸರ್ಗಾಯ ರಕ್ತಂ ರಜಸೋಪಬೃಂಹಿತಂ ಕೃಷ್ಣಂಚ ವರ್ಣಂ ತಮಸಾ ಜನಾತ್ಯಯೇ. ಯಾವ್ಯಾವ ಗುಣಗಳನ್ನ ಏನು ಮಾಡ್ತಿ ಅಂತ ಹೇಳ್ತಾರೆ. ಸತ್ವಂ ತ್ರಿಲೋಕಸ್ಥಿತಯೇ, ಸತ್ವಗುಣದಿಂದ ಏನಾಗುತ್ತೆ ಯಾವಾಗಲೂ ಸ್ಥಿತಿ ರಕ್ಷಣೆಯಾಗುತ್ತೆ, ಸತ್ವಗುಣದಿಂದ ರಕ್ಷಣೆ. ಸ್ವಮಾಯಾ ತನ್ನ ಇಚ್ಛೆ, ವಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ. ಸತ್ವಗುಣದ ಬಣ್ಣ ಯಾವುದು ಅಂದರೆ ಬಿಳಿ ಬಣ್ಣ, ಸತ್ವಗುಣದ ಬಣ್ಣ ಬಿಳಿ ಬಣ್ಣ ಯಾವಾಗಲೂ, ಅದರಿಂದ ಏನಾಗುತ್ತೆ ಸ್ಥಿತಿ ಆಗುತ್ತೆ. ಸರ್ಗಾಯ ರಕ್ತಂ ರಜಸೋಪ ಬೃಂಹಿತಂ, ರಜೋಗುಣದ ಲಕ್ಷಣ ಏನು ಅಂದರೆ ರಕ್ತ. ಅದಕ್ಕೇನೆ ಸೃಷ್ಟಿ ಕೆಂಪು, ಕೆಂಪು ಎಂಬುದು ಯಾವುದಕ್ಕೆ ಕಾರಣ? ಸೃಷ್ಟಿಗೆ ಕಾರಣ. ಸರ್ಗಾಯ ರಕ್ತಂ ರಜಸೋಪ ಬೃಂಹಿತಂ ಕೃಷ್ಣಂಚ ವರ್ಣಂ ತಮಸಾ ಜನಾತ್ಯಯೇ. ಕೃಷ್ಣವರ್ಣ ಕಪ್ಪು, ಏನು ಮಾಡುತ್ತದ ತಮಸ್ಸಿಗೆ. ಅದಕ್ಕೆ ಶ್ರೀರೂಪದಿಂದ ಏನು ಮಾಡ್ತಾರೆ ಮಹಾಲಕ್ಷ್ಮಿ, ಸತ್ವಗುಣಕ್ಕೆ ಅಭಿಮಾನಿ. ಭೂ ಭೂ ಯಾವಾಗಲೂ ಕೆಂಪಿರುತ್ತೆ, ಅದಕ್ಕೆ ಯಾವುದಕ್ಕೆ ಅಭಿಮಾನಿನೇ ರಜಗುಣಕ್ಕೆ. ತಮಸ್ಸು ಕಪ್ಪು, ಅದಕ್ಕೋಸ್ಕರ ದುರ್ಗಾದೇವಿ. ಹೀಗೆ ಶ್ರೀ ಭೂ ದುರ್ಗಾ ಆ ಮೂರು ಗುಣಗಳಿಗೆ ಅಭಿಮಾನಿ ದೇವತೆ. ಸ್ವಾಮಿ ನಾರಾಯಣ ಕೃಷ್ಣಂಚ ವರ್ಣಂ ತಪಸಾ ಜನಾತ್ಯಯೇ. ಕಲಿಯುಗದಲ್ಲಿ ಕೃಷ್ಣವರ್ಣ, ಕಲಿಯುಗ ಕಪ್ಪು, ಅದಕ್ಕೋಸ್ಕರ ನಾಶನೇ, ಎಲ್ಲ ನಾಶದ ವಿಚಾರ. ಅದಕ್ಕೆ ಯಾರನ್ನು ಧ್ಯಾನ ಮಾಡಬೇಕು ನಾಶ ಪರಿಹಾರ ಆಗಲಿಕ್ಕೆ? ಕೃಷ್ಣವರ್ಣಂ ಕಲವು ಕೃಷ್ಣಂ, ಕೃಷ್ಣರೂಪ ವಿಶೇಷ ಚಿಂತನೆ ಮಾಡಬೇಕು. ಕೃಷ್ಣವರ್ಣ ರೂಪ ಅದು ದುರ್ಗಾದೇವಿ ಚಿಂತನೆ. ಅದು ದುರ್ಗಾವತಾರ ಮಾಡ್ತಾರೆ ಕಲಿಯುಗದಲ್ಲಿ. ಶ್ರೀರೂಪ ಭೂರೂಪ ಇಲ್ಲ, ದುರ್ಗಾರೂಪ ಯಾಕೆ ಮಾಡ್ತಾರೆ ಅಂದರೆ ಈ ಕಪ್ಪುಯುಗದ ನಾಶಕ್ಕೋಸ್ಕರ ಏನಾಗಿ ಬರ್ತಾರೆ ಅವರೀಗ ಕಪ್ಪು ರೂಪದಲ್ಲೇ ಬಂದು ಕೊಂದು ಹಾಕ್ತಾರೆ. ಸರ್ಗಾಯ ರಕ್ತಂ ರಜಸೋಪ ಬೃಂಹಿತಂ ಕೃಷ್ಣಂಚ ವರ್ಣಂ ತಮಸಾ ಜನಾತ್ಯಯೇ ತದಾಶ್ರಯತ್ವಂ ಪ್ರಪಂಚ ಇತಿ ಸತ್ವಮಿತಿ ಅಯಮರ್ಥಃ. ಯದಾ ತ್ರಿಲೋಕಸ್ಥಿತಯೇ ತ್ರೈಲೋಕ್ಯ ರಕ್ಷಣಾಯ ಸತ್ವಗುಣಂ ವರ್ಧಯನ್ನಾಸ್ತೆ ತದಾ ಹಯಗ್ರೀವಾದಿ ರೂಪಂ ಶುಕ್ಲವರ್ಣಂ ನಿರ್ಮುಕ್ತ ಕಲಂಕ ಕಲಂಕಾನೂನ ಚಂದ್ರವತ್. ಶುಕ್ಲರೂಪ ಅಂದರೆ ಹಯಗ್ರೀವಾದಿ ರೂಪಗಳು, ಆ ರೂಪದಿಂದ ಪರಮಾತ್ಮ ಬಿಳಿ ಬಣ್ಣ. ಹಯಗ್ರೀವದ ಬಣ್ಣ ಏನೋ ಬಿಳಿ ಬಣ್ಣದ ರೂಪ. ಧವಲವರ್ಣಂ, ಧವಲ ಅಂದರೆ ಬಿಳಿ, ಧವಲವರ್ಣಂ ಬಿಭರ್ಷಿ ಉಕ್ತಂಚ ಜಗತಾಂ ವರ್ಧಯನ್ ಸತ್ವಂ ಯದಾರಕ್ಷತಿ ಕೇಶವ ಹಯಗ್ರೀವಾದಿ ರೂಪೇಣ ಶುಕ್ಲವರ್ಣಸ್ತದಾ ವಿಹು. ಪರಮಾತ್ಮ ರಕ್ಷಣೆಗೋಸ್ಕರವಾಗಿ ಹೈಗ್ರೀವಾದಿ ರೂಪಗಳನ್ನು ತಳಿತಾನೆ, ಬಿಳಿ ಬಣ್ಣದ ರೂಪಗಳು. ಖಲು ಚಂದ್ರನೊಳಗೆ ನಿಯಾಮಕ, ಚಂದ್ರನಲ್ಲಿಲ್ಲ, ಚಂದ್ರನಂತೆ ಬಿಳಿ ಬಣ್ಣ ಅಂತ ಹೇಳಿದ್ರು. ನಿರ್ಮುಕ್ತ ಕಲಂಕ ಅನೂನ ಚಂದ್ರವತ್. ಅನೂನ ಅಂದರೆ ಊನ ಅಂದರೆ ಕಡಿಮೆ, ಅನೂನ ಅಂದರೆ ಪೂರ್ಣ, ಪೂರ್ಣಚಂದ್ರವತ್. ಆದರೆ ಪೂರ್ಣಚಂದ್ರ ಅಂತ ಹೇಳಿದ್ರು ಸಾಲದು, ಪೂರ್ಣಚಂದ್ರನ ಕಪ್ಪಿರುತ್ತೆ. ಅದಕ್ಕೆ ನಿರ್ಮುಕ್ತ ಕಲಂಕ ಅನೂನ ಚಂದ್ರವತ್, ಕಳಂಕರಹಿತ ಅನ್ನೋ ಚಂದ್ರ ಅದು ಈ ಚಂದ್ರಗಲ್ಲ, ನಿಜವಾದ ಚಂದ್ರ ದೇವರು ರಾಮಚಂದ್ರ. ಖಲು ಅಲಂಕೃತೋಯಮರ್ಥ ಯಥಾ ಸರ್ಗ ಸ್ವಭಾವ ಅಭಿವ್ಯಕ್ತೈ ರಜೋ ವರ್ಧಯನ್ ತದಾ ರಜಸಾ ಉಪಬೃಂಹಿತಂ ರಜೋಗುಣ ಶಕ್ತಿ ವ್ಯಂಜಕಂ ರಕ್ತಂ ಜಾಮದಗ್ನಾದಿ ರೂಪಂ ಬಿಭರ್ಷಿ ಖಲು. ಯಾವಾಗ ಸೃಷ್ಟ್ಯಾದಿಗಳನ್ನು ಮಾಡಬೇಕಾಗಿದೆ ಹಾಗೆ ಪರಶುರಾಮಾದಿ ರೂಪಗಳು ಅಂಗಾರವರ್ಣ ಅಭಿತೋಂಡ ಭವಿಪ್ರಭಾವಿ ಜಗತ್ತನ್ನು ವಿಶಾಲಗೊಳಿಸ್ತಕ್ಕಂಥ ರೂಪಗಳು ಸೃಷ್ಟಿಗೆ. ವರ್ಧಯಂಸ್ತ ರಜೋ ಏನ ಜಗದುತ್ಪಾದ ಏತ್ತರಿಹಿ ತದ್ರಕ್ತಂ ಜಾಮದಗ್ನಾದಿ ರೂಪಂ ಇತ್ಯುಕ್ತೇಹೆ. ಅದು ಕೆಂಪು ಬಣ್ಣದ ರೂಪಗಳೆಲ್ಲ ಜಾಮದಗ್ನ, ಜಮದಗ್ನಿಯ ಮಗ ಜಾಮದಗ್ನ, ವಸ್ತೇವನಗ ವಾಸುದೇವ ಆದಾಗ ಆಗುತ್ತೆ. ಇತ್ಯುಕ್ತೇಹೆ ಜನಸ ಅತ್ಯಯೇ ಪ್ರಳಯೇ, ಜನಾತ್ಯಯೇ ಅಂದರೆ ಪ್ರಳಯಕಾಲದಲ್ಲಿ ಅಂತ ಅರ್ಥ. ತಮಸ್ಸು ಕಪ್ಪು ಗುಣ, ಅತ್ತಯೇ ಇತಿ ಪಾಠೇ ಅತ್ತಿ ಹಿ ಸಮೃತಿ ತಸ್ಯ. ಜನಾತ್ಯಯೇ ಅಂತ ಒಂದು ಪಾಠ, ಜನಾತ್ತಯೇ ಅಂತ ಇನ್ನೊಂದು ಪಾಠ. ಅತ್ತಿ ಅಂದರೆ ತಿನ್ನೋದು, ಅತ್ಯಯ ಅಂದರೆ ಮೀರೋದು. ವಿಪರಿಷೇದ ಅತ್ತಯೇ ಇತಿ ಪಾಠೇ ಅತ್ತಿ ಹಿ ಸಂಸ್ಕೃತಿ ತಸ್ಮೈ. ಅದು ಪಾಠ ಕೊಟ್ಟೇ ಇಲ್ಲ, ಕೊಡಬೇಕಾಗಿತ್ತು, ಅವರು ಕೊಟ್ಟೇ ಇಲ್ಲ ಪಾಠ ಅಂತಾರಲ್ಲ. ಅತ್ತಯೇ ಇವರ ಉಲ್ಲೇಖ ಮಾಡಿದ ಪಾಠ. ಯದಾ ಲೋಕೆ ತಮೋ ಅತ್ಯಯ ಅಂದರೆ ಮೀರೋದು, ಅತ್ತಿ ಅಂದರೆ ತಿನ್ನೋದು. ಅದು ಅತ್ತ ಚರಾಚರ ಗ್ರಹಣ, ಅನ್ನಮತ್ತಿ ಅನ್ನವನ್ನು ತಿಂತಾರೆ, ಗುಣಾತ್ಯಯ ಗುಣಗಳನ್ನು ಮೀರ್ತಾರೆ. ಜಗತ್ ಉತ್ಪಾದಯೇ ಧರಿಹಿ ವರ್ಧಯಂ ಸ್ಥರಜೋ ಯದ್ವಾ ಯದ್ವಾ ಲೋಕೆ ತಮೋ ವರ್ಧಯನ್ ತದಾ ತಮಸೋಪಬೃಂಹಿತಂ ತಮೋಗುಣ ಪ್ರವರ್ತಕಂ ಕೃಷ್ಣಂ ಯಾದವಾದಿ ರೂಪಂ ಬಿಭರಿಷಿ ಖಲು. ಕೃಷ್ಣಾದಿ ರೂಪದಿಂದ ಪರಮಾತ್ಮ ಲೋಕನಾಶವನ್ನು ಮಾಡ್ತಾನೆ, ಅದೇ ವಿನಾಶಾಯಿತ ದುಷ್ಕೃತ. ಏನ ವಿನಾಶಯೇತ್ ವರ್ಧಯಂ ಸ್ತು ತಮೋ ಲೋಕೆ ತತ್ಕೃಷ್ಣಂ ಯಾದವಾದಿಕಂ ಇತಿ ವಚನಾತ್. ನಾನು ಸರ್ವತ್ರ ಸರ್ವಶಕ್ತ್ಯಭಾವಾತ್ ಅಪೂರ್ಣತಾ ಹರೇರಿತ್ಯಶಾಪಿ ಇದಮುಕ್ತಂ ಖಲು ಇತಿ ವಿಪ್ಸಯ ವಿಪ್ಸಯ ಅನ್ವಯ. ಆದರೆ ದೇವರು ಹೀಗೆಲ್ಲ ಗುಣಪೂರ್ಣ ಅಂತೀರಿ, ಒಂದೊಂದು ಬಣ್ಣ ತಗೊಂಡು ಕೆಲಸ ಮಾಡ್ತಾನೆ ಅಂದಮೇಲೆ ಲಿಮಿಟೇಷನ್ ಬಂತಲ್ಲ ಅಂದರೆ ಇಲ್ಲ, ಎಲ್ಲವೂ ಏನಾಗಿದೆ ದೇವರಿಗೆ ಸ್ವರೂಪವಾಗಿರೋದು ದೋಷನೇ ಇಲ್ಲ ಅಂತ ಹೇಳಿದ್ರು. ಖಲು ಶಬ್ದದಿಂದ ದೋಷ ಇಲ್ಲ ಅಂತ ಹೇಳೋದು ಕೊಟ್ಟಿದ್ದಾರೆ. ಖಲು ಶಬ್ದಕ್ಕೆ ಏನರ್ಥ? ನಿಷೇಧೇ ವಾಗಲಂಕಾರೇ ವೀಪ್ಸನೆ ಅನುನಯೇ ಖಲು ಇತಿ ಯಾದವ. ಇಷ್ಟು ಅರ್ಥ ಇದೆ ಖಲು ಶಬ್ದಕ್ಕೆ, ನಿಷೇಧ ಅಂತ ಅರ್ಥ ಇದೆ. ಆಮೇಲೆ ವಾಗಲಂಕಾರ, ವಾಗಲಂಕಾರ ಅಂದರೆ ಏನು, ಮಾತಿನ ಅಲಂಕಾರಕ್ಕೂ ಖಲು ಅಂತ ಕರೀತಾರೆ. ಆಮೇಲೆ ವೀಪ್ಸನ ಅಂತ ಹೇಳಿದರೆ ಮತ್ತೆ ಮತ್ತೆ ಅಭಿಪ್ರಾಯ ಇದ್ದೇ ಇದೆ ಅಂತ ಹೇಳ್ತಾರೆ, ಬನ್ನಿ ಬನ್ನಿ ಇತ್ಯಾದಿಗಳಿಗೆ ಅನ್ನೋದೇನು ಸಮಾಧಾನ ಮಾಡೋಕ್ಕೂ ಹೇಳ್ತಾರೆ. ಇಲ್ಲಿ ಅರ್ಧ ನಿಷೇಧ, ಏನು ನಿಷೇಧ, ಪರರೂಪ ರೂಪಗಳಿಗೆ ಭೇದ ನಿಷೇಧ ಮಾಡೋದಕ್ಕೋಸ್ಕರ ಖಲು ಅನ್ನೋ ಪದ. ವಿಭರಿಷಿ ಶುಕ್ಲಂ ಖಲು ವರ್ಣಮಾತ್ಮನಃ, ಖಲು ಶಬ್ದಕ್ಕೆ ಅರ್ಥ ಅದು ಅವ್ಯಯನೇ, ಅದು ಅವ್ಯಯಕ್ಕೆ ಅರ್ಥ ಅಷ್ಟಿದೆ. ಇದರ ನಿಷೇಧಾರ್ಥ ತಗೋ, ನಿಷೇಧಾರ್ಥ ಅಂದ್ರೇನು, ರೂಪರೂಪಕ್ಕೆ ಭೇದ ಇಲ್ಲ ಅನ್ನೋ ಅರ್ಥ ಬರಬೇಕಾಗಿದೆ. ಏನ ವಿನಾ ಅಲ್ಲಿ ಖಲು ಅಂತ ಹೇಳ್ಬೇಕಾದ್ರೆ ಬೇರೆ ಅರ್ಥ ಅಲ್ಲಿ ಯಾವ ಅರ್ಥ ಪ್ರಸಂಗ ನೋಡು, ಸರ್ವಂ ಖಲು ಇದಂ ಬ್ರಹ್ಮ, ಅದು ಅಸರ್ಷಣ್ಣ ನಿಶ್ಚಿತ ಅಂತ ಅರ್ಥ ಅಲ್ಲಿ. ರೂಪಂ ಲೀ ತ್ರಿಲೋಕೆ ವೀಪ್ಸಯ ಅನ್ವಯ ನಿಷೇಧೆ ತಥಾ ಹಿ ಯಚ್ಚುಕ್ಲ ರೂಪಂ ಸತ್ವಂ ವರ್ತಯನ್ ಬಿಭರ್ಷಿ ತದ್ರೂಪಂ ತ್ರಿಲೋಕ ಸ್ಥಿತಯೇ ಏವ ಖಲು ನ ಭವತಿ. ಯಾವಾಗಲೂ ಕೂಡ ಶುಕ್ಲರೂಪ ತಗೋಬೇಕಂತ ನಿಯಮ ಇಲ್ಲ, ಹಾಗೂ ತಗೋತಿ ಅಷ್ಟೇ. ಕಿಂತು ಸರ್ಗ ಸಂಹಾರಾಭ್ಯಾಂ ಬಿಭರ್ಷಿ ಯದ್ ರಜೋವರ್ಧಯನ್ ರಕ್ತರೂಪಂ ಬಿಭರ್ಷಿ ತದ್ ಧರ್ಮ ತತ್ ಸರ್ಗಾಯ ಖಲು ನ ಭವತಿ. ರಕ್ತರೂಪ ತಗೊಂಡ ತಕ್ಷಣನೇ ಸೃಷ್ಟಿ ಮಾಡ್ತೀವಿ ಅಂತೇನು ಅರ್ಥ ಅಲ್ಲ, ತಗೋತಿ ಅಷ್ಟೇ ಹೊರತು ಅದು ತಗೊಂಡ್ರೇ ಆಗಬೇಕು ಅಂತೇನೂ ಇಲ್ಲ. ಹೇಳಿದ್ರೆ ಮುದುಕ ಕೋಳಿ ಹಿಡಿದ್ರೆ ನೆಲಕ್ಕೆ ಬರೋದಿಲ್ಲ ಅವನಿಗೆ, ಇನ್ನೊಬ್ಬರು ಕೋಳಿ ಹಿಡ್ಕೊಂಡ ಕೋಳಿ ಬೇಕು ಅಂತೇನೂ ಇಲ್ಲ, ಹಿಡ್ಕೊಂಡಿದ್ದಾನೆ ಹೌದು, ಆದರೆ ಕೋಳಿ ಬೇಕೇ ಬೇಕು ಅಂತಿಲ್ಲ ಅವನಿಗೆ, ಕೋಳಿ ಇಲ್ಲ ಅವ್ರು ಹೇಳಕ್ಕೆ ಬರೋದಿಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ದೇವರಿಗೆ ನಿಯಮ ಇಲ್ಲ, ಶುಕ್ರ ತಗೊಂಡೇ ಮಾಡಬೇಕು, ತಗೊಂಡು ಸ್ವೇಚ್ಛೆಯಿಂದ ಮಾಡ್ತಾನೆ ಅಷ್ಟೇ ಹೊರತು ನಿರ್ಬಂಧ ಇಲ್ಲ. ಅರ್ಥ ಆಯ್ತಾ? ಆ ನಿರ್ಬಂಧ ಇದ್ದರೆ ದೋಷ ಅದು, ಅವು ಉಳಿದ್ರೆ ಮಾಡೋಕ್ಕೆ ಬರೋದಿಲ್ಲ ಪಾಪ ಅಂತ ಆಗಿಬಿಡೋದು, ಅದೇನಿಲ್ಲ, ಸ್ವೇಚ್ಛೆಯಿಂದ ಮಾಡ್ತಾನೆ. ಕಿಂತು ತತ್ ಲೋಕಸ್ಥಿತಿ ಸರ್ಗಾಭ್ಯಾಂಚ ಬಿಭರ್ಷಿ ಸರ್ವತ್ರ ಸರ್ವಂ ಕುರುತೆ ವಿಶೇಷ ತತ್ರ ಕೀರ್ತಿತಃ ಜ್ಞಾನದಾನಾದಿ ನಾರಕ್ಷಾ ಮಹತಾಂ ಸಂಪ್ರಕೀರ್ತಿತ. ಸರ್ವತ್ರ ಸರ್ವಂ ಕುರುತೆ ಎಲ್ಲ ರೂಪದಿಂದ ಎಲ್ಲ ಕೆಲಸವನ್ನು ಮಾಡ್ತಾನೆ, ವಿಶೇಷ ತತ್ರ ಕೀರ್ತಿತ. ದೇವರಲ್ಲಿ ಏನು ಒಪ್ಕೊಂಡಿದ್ದೇವೆ ನಾವೀಗ, ವಿಶೇಷ ಒಪ್ಕೊಂಡಿದ್ದೇವೆ, ಅದನ್ನು ಮಾತ್ರ ಮರಿಬಾರದು. ವಿಶೇಷ ಗುಣ ಎಂಥ ಗುಣ, ಅವಂದೇ ಗುಣ. ಇನ್ನೊಬ್ಬರು ಇಚ್ಛೆಯಿಂದ ಮಾಡಿದರೆ ಪರಗುಣ, ಪರೇಚ್ಛೆಯಿಂದ ಮಾಡ್ತೇವೆ. ಆಫೀಸರ್ ಹೇಳಿದ್ರೆ ಹೋಗಲೇಬೇಕು ಅಂತ ಹೋಗ್ತೇವೆ, ದೋಷ ಅದು. ನಾನು ಹೋಗ್ತೇನೆ ಅದೇನದು ಗುಣ ಅದು. ಇನ್ನೊಬ್ರು ಹೇಳಿದ ನಿರ್ವಾಹ ಇಲ್ಲ ಅಂತ ಹೋಗೋದು ದೋಷ, ಯಾಕೆ ಪರೇಚ್ಛೆ ಅದು, ತಾನು ಇಷ್ಟಪಟ್ಟು ಹೋಗ್ತಾನೆ, ಅದೇನದು ಸ್ವೇಚ್ಛೆ. ಯಾರೋ ಹೇಳಿದ್ರು ಉಪವಾಸ ಹಾಕಿಬಿಟ್ಟಿರ್ತಾರೆ, ಒದ್ದಾಡ್ತಿರ್ತಾರೆ, ಅದು ಹಿಂಸೆ ಅದು. ಏಕಾಶಿ ಉಪವಾಸ ಮಾಡ್ತಾನೆ, ಅದೇನದು ಗುಣ ಅದು. ಯಾಕೆ ನಾ ಇಷ್ಟಪಟ್ಟು ಮಾಡ್ತಾ ಇದ್ದೆ, ನನ್ನಿಷ್ಟ, ಅರ್ಥ ಆಯ್ತಾ? ಬರೋದಿಲ್ಲ, ಇಚ್ಛೆ ಅಂಬೋದು ಗುಣ ಅದು. ಇನ್ನೋ ಯಾರು ಇಚ್ಛೆ ಅನ್ನೋ ಡಿಪೆಂಡ್ ಆಗುತ್ತೆ. ಸ್ವೇಚ್ಛೆ ಆದರೆ ಗುಣ, ಅದಕ್ಕೆ ಸ್ವಮಾಯಯ ಅಂತ ಹೇಳ್ತಾರೆ. ಸಂಭವಾಮಿ ಆತ್ಮಮಾಯಯ. ನಾವೆಲ್ಲ ನಮ್ಮ ಇಚ್ಛೆ ಪಟ್ಟು ಹುಟ್ಟೋದೇವಲ್ಲ, ನಮ್ಮ ಕೈಲಿ ಇಲ್ಲ, ದೇವರು ಮಾಡಿಸ್ತಾ ಮಾಡುತ್ತೆ. ದೇವರು ಮಾತ್ರ ಸ್ವೇಚ್ಛೆ, ಅದಕ್ಕೆ ನಮಗೆ ದುಃಖ ಇದೆ, ದೇವರಿಗೆ ದುಃಖ ಇಲ್ಲ. ಇಷ್ಟಪಟ್ಟ ಬರ್ತಾರೆ, ಇಷ್ಟಪಟ್ಟ ಹೊರತು ಅಭಿವ್ಯಕ್ತಿ ಕೊಡಿಸ್ತಾರೆ, ನಾಶ ಮಾಡ್ತಾರೆ. ಸ್ವೇಚ್ಛಾಚಾರ ಅನ್ನೋದು ಬಯ್ಯ ಪದ ಅದು. ಅದು ಅದು ಬರ್ತಾರೆ ಇಟ್ಕೊಂಡ್ಬಿಟ್ಟಿದೆ. ನಮ್ಮ ಸ್ವಾತಂತ್ರ್ಯ ಆಗಿದೆಯಲ್ಲ ಹಾಗೆ, ನಮ್ಮ ಸ್ವಾತಂತ್ರ್ಯ ಅಂತ ತಲೆ ಏನು ಬೇಕಾದ್ರೂ ಮಾಡಬಹುದು, ಯಾರು ಬೇಕಾದ್ರೂ ಒದರಾಡ್ಬೋದು, ಕಿರಿಚಬಹುದು ಅಂತೇಳಿ. ಆ ಸ್ವಾತಂತ್ರ್ಯ ಅಲ್ಲ. ಸ್ವ ಇಚ್ಛೆ ಅನ್ನೋ ಪದಕ್ಕೆ ಸ್ವೇಚ್ಛಾಚಾರ ಅನ್ನೋದಕ್ಕೆ ಏನು ಬಂತು ಅಂದರೆ ಪ್ರಜ್ಞಾವಾದಾಂಶ ಭಾಷಸೆ ಇದ್ದಾಗ, ಗೊತ್ತಾಯ್ತಾ? ಇಚ್ಛೆಪಟ್ಟ ಮಾಡೋದು ಅಂದ್ರೆ ಏನರ್ಥ? ಇಚ್ಛೆಪಟ್ಟ ಮಾಡೋದು ಎರಡು ರೀತಿ. ಒಳ್ಳೆ ಕೆಲಸ ಇದೆ ಮಾಡಬೇಕು ಅಂತ ಇಚ್ಛೆ ಇದೆ, ಯಾರು ಅಡ್ಡಿ ಇಲ್ಲ, ಅದು ಸ್ವೇಚ್ಛೆ, ಅದು ಗುಣ. ಆದರೆ ಕೆಟ್ಟದ್ದು ಮಾಡಬೇಕು ಅಂತ ಇಷ್ಟ ಇದೆ, ಯಾರ ಮಾತು ಕೇಳ, ಅದು ಸ್ವೇಚ್ಛಾಚಾರ. ಅಂದರೆ ಸ್ವ ಇಚ್ಛೆ ಎಂಬುದನ್ನು ಕೆಟ್ಟದಕ್ಕೆ ಉಪಯೋಗಿಸಿದ್ರೆ ಅದು ದೋಷ, ಒಳ್ಳೇದಕ್ಕೆ ಉಪಯೋಗಿಸಿದ್ರೆ ಗುಣ. ಪರಮಾತ್ಮನ ಇಚ್ಛೆಯಲ್ಲಿ ಯಾವುದಕ್ಕೆ ಉಪಯೋಗ ಆಗುತ್ತೆ? ಗುಣಕ್ಕೆ. ಆದ್ದರಿಂದ ಅದು ಗುಣ ಆಯಿತು. ಕೆಟ್ಟದಕ್ಕೆ ಉಪಯೋಗಿಸಿದರೆ ಸ್ವೇಚ್ಛಾಚಾರ ದೋಷ, ಗೊತ್ತಾಯ್ತಾ? ಸ್ವತಂತ್ರ ಪ್ರವೃತ್ತಿ ಬೈತಾರೆ, ಸ್ವತಂತ್ರ ಇಂಡಿಪೆಂಡೆಂಟ್ ಸ್ಪಿರಿಟ್ ಭಾಳ ದುಷ್ಟ ಅಂತ ಕರೀತಾರೆ. ಆ ಡೆಮಾಕ್ರೆಟಿಕ್ ಅಪ್ರೋಚ್ ಗ್ರೇಟ್ ಅಂತ ಕರೀತಾರೆ. ಅಲ್ಲಿ ಇಚ್ಛಾ ಸ್ವೇಚ್ಛಾ ಪ್ರವೃತ್ತಿ ಅಂತ ಹೇಳ್ಬೇಕಾದ್ರೆ ಏನು ಕಾನ್ಸೆಪ್ಟ್ ಇದೆ? ಯಾರ ಮಾತು ಕೇಳೋದಿಲ್ಲ, ಗೊತ್ತಾಯ್ತಾ? ಹಿಡಿದೇ ಹಠ, ತಪ್ಪು ಮಾಡ್ತಾನೆ ಬೇಡಂದ್ರೆ ಬಿಡೋದೇ ಇಲ್ಲ, ಅದು ದೋಷ. ಸರಿ ಮಾಡ್ತಾನೆ ಬಿಡೋದಿಲ್ಲ, ಅದು ಗುಣ. ಆ ಅರ್ಥದಲ್ಲಿ ಸ್ವೇಚ್ಛೆ ಅನ್ನೋ ಪದ ಸಾಮಾನ್ಯ ಕೆಟ್ಟ ಅರ್ಥದಲ್ಲಿ ಬಂದಿದ್ದಕ್ಕೆ ಹಾಗಾಗಿದೆ, ಒಳ್ಳೆ ಅರ್ಥದಲ್ಲಿ ಅದು ಸ್ವರೂಪ ಇರೋದು. ಬ್ರಹ್ಮ ತರ್ಕೋಕ್ತ ರೀತಿಯ ಅಲ್ಲಿಗಿರಲಿ, ಗೊತ್ತಾಗಿದೆ. ನಾಳೆ ಕಂಟಿನ್ಯೂ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ ಆನಂದ